हरि ओम श्री गुरुभ्यो नमः। अभ्रमं भंगरहितं मदनं विमलं सदा आनंदतीर्थमतुलं भजेतापत्रयापहं मिथ्या सिद्धांत दुद्धांत विध्वंसविचक्षणः जयतीर्थाख्यतनिर्भासतामनो हृदंबरे अत्यकल्पितकल्पोऽयं प्रत्यत्ति गजकेसरि व्यासतीर्थ गुरुर्भूयात् अस्मदिष्टात् सिद्धये तपो विद्याविरक्त्यादि सद्गुणोगाकरानहं वाजिराजगुरुन् वन्दे हैक्रीयप्राश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरुवे नमो अचिन्तयाणवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। ನಾವು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 7th ಚಾಪ್ಟರ್ ಅದನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲು ಕೆಲವು ಶ್ಲೋಕಗಳನ್ನು ನೋಡಿದ್ದೀವಿ. ಇವತ್ತು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಮುಂದುವರೆಸೋಣ. ಆಮೇಲೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿವೃತ್ತಿ ಮತ್ತು ಬರೋಣ. ಲಾಸ್ಟ್ ಕ್ಲಾಸ್ನಲ್ಲಿ ವಿವೃತ್ತಿ ನೋಡಿದ್ವಿ. ಭಾಷ್ಯ ತಾತ್ಪರ್ಯ ನೋಡ್ತಾ ಬಂದಾಗ ನಾವು 5ನೇ ಶ್ಲೋಕವನ್ನು ನೋಡಿದ್ದೀವಿ. ಅಲ್ಲಿ ಜಡ ಪ್ರಕೃತಿ ಚೇತನ ಪ್ರಕೃತಿಗಳು ಭಗವಂತನ ಅಧೀನದಲ್ಲಿದೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾನೆ. 4ನೇ ಶ್ಲೋಕದಲ್ಲಿ ಭೂಮಿ ರಾಪವನ್ ಲೋವಾಯುಹು ಕಂ ಮನೋಬುದ್ಧಿರೇವಚ ಅಹಂಕಾರ ಮೇ ಭಿನ್ನ ಪ್ರಕೃತಿ ರಷ್ಟದ ಅಂತ ಹೇಳಿ 8 ವಿಧವಾದ ಪ್ರಕೃತಿಗಳು ಜಡ ಪ್ರಕೃತಿಯ ಸಬ್ ಡಿವಿಷನ್ಸ್ ಹೇಳಿ ಆಯಿತು. ಅದಾದ ಮೇಲೆ ಜಡ ಪ್ರಕೃತಿಯ ಬಗ್ಗೆ ಇನ್ನು ವಿಸ್ತಾರ ಮಾಡ್ತಾ ನೆಕ್ಸ್ಟ್ ಇದರಲ್ಲಿ ಹೇಳ್ತಾ ಶಿಕ್ಷಣ ಪ್ರಮಾಣ ಹೇಳಿದ್ದಾನೆ. ಅಪರ ಇಯಂ ಇತಃ ತು ಅನ್ಯಂ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಏದಂ ಧಾರ್ಯತೆ ಜಗತ್. ಅದು ನೋಡಿದ್ದೀವಿ. ಜಸ್ಟ್ ಬ್ರೀಫ್ ಆಗಿ ರಿಕ್ಯಾಪ್ ಮಾಡ್ಬಿಟ್ಟು ಮುಂಚೆ ಹೋಗೋಣ. ಇಲ್ಲಿ ಅಪರ ಇಯಂ ಇಯಂ ಅಪರ ಇಯಂ ಅಂತೇಳಿ ಏನು ಅಪರ ಅಂದ್ರೆ ಇದು ಶ್ರೇಷ್ಠವಲ್ಲ. ಅಪರ ತತ್ವ ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅಪರ ಅಂದ್ರೆ ಶ್ರೇಷ್ಠವಲ್ಲ ಅಂದ್ರೆ ರಿಲೇಟಿವ್ ಆಗಿ ಶ್ರೇಷ್ಠವಲ್ಲ. ಯಾಕೆ? ಲಕ್ಷ್ಮಿ ಶ್ರೇಷ್ಠಳಾಗಿದ್ದಾಳೆ. ಲಕ್ಷ್ಮಿಕ್ಕಿಂತ ಬೇರೆಯಾದಂತಹ ಅಪರವಾದಂತಹ ಒಂದು ಪ್ರಕೃತಿ ಅಂದ್ರೆ ಲಕ್ಷ್ಮಿಯನ್ನು ಪ್ರಕೃತಿ ಅಂತ ಹೆಸರಿದೆ. ಲಕ್ಷ್ಮಿಯನ್ನು ಚೇತನ ಪ್ರಕೃತಿ ಅಂತ ಕರೀತಾರೆ. ಚೇತನ ಪ್ರಕೃತಿಗಿಂತ ಬೇರೆಯಾದಂತಹ ಇನ್ನೊಂದು ಪ್ರಕೃತಿ ಅದು ಜಡ ಪ್ರಕೃತಿ. ಸೊ ಜಡ ಪ್ರಕೃತಿಗೆ ಅಪರ ಅಂತ ಕರೀತಾರೆ. ಇಯಂ ಅಂದ್ರೆ ಇದು, ಇದು ಅಂದ್ರೆ ಈ ಜಡ ಪ್ರಕೃತಿ. ಈ ಜಡ ಪ್ರಕೃತಿ ಅಪರ, ಇದು ಶ್ರೇಷ್ಠವಾಗದೆ ಇರುವಂತಹ ಜಡ ಪ್ರಕೃತಿ. ಶ್ರೇಷ್ಠವಾದ ಪ್ರಕೃತಿ ಲಕ್ಷ್ಮೀದೇವಿ, ಅವಳು ಚೇತನ ಪ್ರಕೃತಿ. ಶ್ರೇಷ್ಠವಾಗದೆ ಇರುವಂತಹ ಪ್ರಕೃತಿ ಜಡ ಪ್ರಕೃತಿ, ಅದನ್ನು ಮೂಲ ಪ್ರಕೃತಿ ಅಂತಲೂ ಕರೀತಾರೆ. ಸೊ ಇದು ಭಗವಂತ ಉಪಾದಾನ ಕಾರಣವಾಗಿ ಉಪಯೋಗಿಸಿಕೊಂಡಿರುವಂತಹದ್ದು, ಮೂಲಭೂತವಾದದ್ದು ಈ ಸೃಷ್ಟಿಗೆ ಮೆಟೀರಿಯಲ್ ಕಾಸ್ ಅಂತ ಇರುವಂತಹದ್ದು. ಅದಕ್ಕೆ ಅಪರ ಇಯಂ ಇತಃ ತು ಅನ್ಯಾಂ ಪ್ರಕೃತಿ. ಇತಃ ಅನ್ಯಾಂ ಅಂದ್ರೆ ಈ ಚೇತನ ಪ್ರಕೃತಿಗಿಂತ ಬೇರೆಯಾದಂತಹ, ಇಲ್ಲ ಈ ಜಡ ಪ್ರಕೃತಿ ಬೇರೆ ಬೇರೆ ಆದ ಚೇತನ ಪ್ರಕೃತಿ. ಸೊ ಇದು ಅಪರ ಇಯಂ, ಈ ಜಡ ಪ್ರಕೃತಿ ಅಪರವಾಗಿದೆ. ಇತಃ ಈ ಜಡ ಪ್ರಕೃತಿಗಿಂತಲೂ ಅಂತು ಅನ್ನೋದು ಸಪರೇಷನ್, ಅನದರ್ ಒನ್. ಅನ್ಯ ಬೇರೆ ಇದೆ, ಪ್ರಕೃತಿ ಅದು ಚೇತನ ಪ್ರಕೃತಿ, ಅದು ವಿದ್ಧಿ ಮೇ ಪರಾಮ್ ಅದು ನನ್ನ 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 ಪತ್ನಿಯಾದಂತಹ ಅವಳು, ನನ್ನ ಪತ್ನಿಯಾದ ಲಕ್ಷ್ಮೀದೇವಿ ಚೇತನ ಪ್ರಕೃತಿ ಅಂತ ಶ್ರೀಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅನ್ಯ ಪ್ರಕೃತಿ ಮೇ, ಈ ನನ್ನದಾದ ನನ್ನವಳಾದಂತಹ ಆ ಚೇತನ ಪ್ರಕೃತಿ ಲಕ್ಷ್ಮಿಯನ್ನು ಪರಾ ವಿದ್ಧಿ, ಅವಳು ಪರಾ ಶ್ರೇಷ್ಠಳಾದವಳು ಅಂತ ತಿಳಿ ಅಂತೇಳಿ. ಈಗ ಮುಕ್ತರು ಕೂಡ ಪರಾ, ಅವರು ಪರಾಭಾಸರು ಪರರಂತೆ ಇದ್ದಾರೆ. ನಿಜವಾಗಿ ಪರರಾದವಳು ಲಕ್ಷ್ಮೀದೇವಿ, ನಿತ್ಯ ಮುಕ್ತಳು, ನಿತ್ಯ ವಿಯೋಗಿನಿ, ಎಲ್ಲ ಜಡ ಪ್ರಕೃತಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವಳು. ಪರಮಾತ್ಮ ಒಬ್ಬನೇ ಲಕ್ಷ್ಮಿಗೆ ನಿಯಾಮಕ, ಪರಮಾತ್ಮನ್ನು ಬಿಟ್ಟು ಇನ್ನ ಬೇರೆ ಯಾರೂ ಲಕ್ಷ್ಮಿಗೆ ನಿಯಾಮಕರಿಲ್ಲ. ಅಂತಹ ಉತ್ತಮಳಾದಂತಹ ಲಕ್ಷ್ಮೀದೇವಿ ಮೇ ಪರಾಂ ಜೀವಭೂತಾಂ ಜೀವ ಅಂತ ಕರೆಯಲ್ಪಡುವವಳು. ಮಹಾಬಾಹು ಅಂತ ಅರ್ಜುನನ ಸಂಬೋಧನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಮಹಾಬಾಹು ಪರಾಕ್ರಮಶಾಲಿಯಾದ ಅರ್ಜುನನೇ, ಯಯ ಯಾವ ಚೇತನ ಪ್ರಕೃತಿಯಿಂದಾದರೆ ಇದಂ ಜಗತ್ ಧಾರ್ಯತೆ, ಈ ಜಗತ್ತೆಲ್ಲವೂ ಕೂಡ ಧರಿಸಲ್ಪಟ್ಟದು ಅಂತ ಹೇಳಿ ಅಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದು ನಾವು ಬ್ರೀಫ್ ಆಗಿ ನೋಡಿದ್ವಿ, ಆ ಭಾಷ್ಯವನ್ನು ವಿಸ್ತಾರವಾಗಿ ನೋಡಿದ ಇವತ್ತು. ಅಪರ ಅನುತ್ತಮ ವಕ್ಷ್ಯಮಾಣ ಅವೇಕ್ಷ್ಯ ಜೀವಭೂತಾಶೀಹಿ ದೇವಾನಾಂ ಪ್ರಾಣಧಾರಿಣಿ ಚಿತ್ರೂಪಭೂತ ಸರ್ವದಾ ಸತಿ ಅಂತ ಹೇಳಿ. ಚಿತ್ರೂಪ, ಚಿತ್ ಅಂದ್ರೆ ಜ್ಞಾನಾತ್ಮಕಳಾದವಳು, ಚೇತನಾತ್ಮಕಳಾದವಳು ಅಂತಹ ಸರ್ವದಾ ಯಾವಾಗಲೂ ಭಗವಂತನ ಪತ್ನಿ, ನಿತ್ಯ ವಿಯೋಗಿನಿಯಾದಂತಹ ಅವಳು ಆದಂತಹ ಲಕ್ಷ್ಮೀದೇವಿ, ಅವಳು ಜೀವಭೂತ, ಎಲ್ಲರಿಗೂ ಪ್ರಾಣಾಧಾರಕಳಾಗಿದ್ದಾಳೆ. ಮಿಕ್ಕವರೆಲ್ಲರೂ ಅಂದ್ರೆ ಯಾರ್ಯಾರು ಸೃಷ್ಟಿ ಮಾಡಲ್ಪಟ್ಟಿದ್ದಾರೋ ಜೀವರಾಶಿಗಳೆಲ್ಲರೂ ಕೂಡ ಲಕ್ಷ್ಮಿಯ ಆ ಮೂಲಕವಾಗಿ ಅಂದ್ರೆ ಲಕ್ಷ್ಮಿ ಅವಳ ಅವರೆಲ್ಲರಿಗೂ ಕೂಡ ಪ್ರಾಣಾಧಾರಗಳಾಗಿದ್ದಾಳೆ. ಶಿ ಇಸ್ ಸಪೋರ್ಟಿಂಗ್, ಶಿ ಇಸ್ ಗಿವಿಂಗ್ ಲೈಫ್ ಫೋರ್ಸ್ ಟು ಎವ್ರಿಬಡಿ ಎಲ್ಸ್. ಹೀಗಿದ್ದಾಳೆ ಲಕ್ಷ್ಮಿ ದೇವಿ, ಪ್ರಾಣಧಾರಿಣಿ ಆಗಿದ್ದಾಳೆ. ಏತದ್ ಮಹದ್ಭೂತಂ ಇತಿ ಶ್ರುತೇಹೆ, ಇದು ಮಹತ್ತರವಾದಂತಹ ಭೂತ ಅನ್ನುವ ಶಬ್ದ ಲಕ್ಷ್ಮಿಗೆ ಹೇಳ್ತಾ ಇದ್ದಾಳೆ. ಲಕ್ಷ್ಮಿ ಭೂತಳು ಅಂದ್ರೆ ಯಾವಾಗಲೂ ಇರುವ, ಭೂತಳು ಅಂದ್ರೆ ಇರುವವಳು, ಯಾವಾಗಲೂ ಇರುವಂತಹ ಅವಳು ಲಕ್ಷ್ಮೀ ದೇವಿ. ಅಂತಹ ಲಕ್ಷ್ಮೀ ದೇವಿಯನ್ನು, ಶ್ರುತಿಯಲ್ಲಿ ಪ್ರಸಿದ್ಧಳಾದ ಲಕ್ಷ್ಮೀ ದೇವಿಯನ್ನು ಸ್ಮೃತಿಯಲ್ಲಿ ಕೂಡ ನಾರದ ಪುರಾಣದಲ್ಲಿ ಕೂಡ ಹೇಳಿದ ವಚನಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತಿ ದ್ವೇ, ದ್ವೇ ಅಂದ್ರೆ ಎರಡು, ಪ್ರಕೃತಿ ಅಂದ್ರೆ ಪ್ರಕೃತಿಗಳು, ಎರಡು ಪ್ರಕೃತಿಗಳಿವೆ. ತು ದೇವಸ್ಯ, ಭಗವಂತನ ಹತೋಟಿಯಲ್ಲಿ ಅಧೀನದಲ್ಲಿ ಇರುವ ಎರಡು ಪ್ರಕೃತಿಗಳಿವೆ. ಜಡ ಚ ಏವ ಅಜಡ ತಥಾ, ಜಡ ಚೈವಾ ಜಡ ತಥಾ ಅಂದ್ರೆ ಜಡವಾದ ಪ್ರಕೃತಿ ಒಂದು, ಅದೇ ವಿಧವಾಗಿ ಚ ಏವ ಅಜಡ ತಥಾ ತಥಾ ಹಾಗೆ ಅಜಡವಾದಂತಹ ಚೇತನವಾದಂತಹ ಇನ್ನೊಂದು ಪ್ರಕೃತಿ ಲಕ್ಷ್ಮೀ ದೇವಿ. ಅವ್ಯಕ್ತಾಖ್ಯ, ಈ ಚೇತನ ಪ್ರಕೃತಿಯಾದ ಲಕ್ಷ್ಮಿಗೆ ಅವ್ಯಕ್ತ ಅಂತಲೂ ಹೆಸರಿದೆ. ಅವ್ಯಕ್ತ ಅಂತ ಇಲ್ಲ, ಅವ್ಯಕ್ತವಾದ ಜ ನೋಡ್ರಿ, ಇದು ಹೇಗೆ ಪ್ರಕೃತಿ ಅನ್ನುವ ಹೆಸರು, ಜಡ ಪ್ರಕೃತಿಗೂ ಪ್ರಕೃತಿ ಅಂತ ಕರೀತಾರೆ, ಚೇತನ ಪ್ರಕೃತಿಗೂ ಪ್ರಕೃತಿ ಅಂತ ಕರೀತಾರೆ. ಜಡ ಪ್ರಕೃತಿಗೂ ಅವ್ಯಕ್ತ ಅನ್ನೋ ಹೆಸರಿದೆ, ಲಕ್ಷ್ಮಿಗೂ ಅವ್ಯಕ್ತ ಅನ್ನೋ ಪ್ರಕೃತಿ ಅನ್ನೋ ಹೆಸರು ಹೇಗೆ ಇಬ್ಬರಿಗೆ ಇದೋ ಹಾಗೆ ಜಡ ಪ್ರಕೃತಿಗೂ ಅವ್ಯಕ್ತ ಅಂತ ಕರೀತಾರೆ. ಅವ್ಯಕ್ತ ತತ್ವ, ಲಕ್ಷ್ಮಿ ಅವ್ಯಕ್ತಳು, ವಿಧಾನ ಬೇರೆ, ಹೆಸರು ಒಂದೇ ಹೆಸರು ಆದ್ರೆ ಅರ್ಥವೇ ಬೇರೆ, ಅದು ಅವ್ಯಕ್ತ ಅಂತ ಕರೆಯಲ್ಪಡುತ್ತೆ. ಯಾಕಂದ್ರೆ ವ್ಯಕ್ತವಲ್ಲ, ಮೂಲ ಪ್ರಕೃತಿ ಕಣ್ಣಿಗೆ ಕಾಣಿಸುವುದಿಲ್ಲ, ಅವ್ಯಕ್ತ ಪ್ರಕೃತಿ. ಲಕ್ಷ್ಮೀ ದೇವಿ ವ್ಯಕ್ತಳಾಗುವುದು ನಮಗೆ ಅಂದ್ರೆ ಯಾರಿಗೆ ಅವಳು ನೆನೆಸಿದ್ದಾಳೋ, ಯಾರು ಅನುಗ್ರಹ ಮಾಡ್ತಾರೋ ಅವ್ರಿಗೆ ವ್ಯಕ್ತಳಾಗ್ತಾರೆ, ಇಲ್ಲಾಂದ್ರೆ ಅವ್ಯಕ್ತ ವ್ಯಕ್ತಳಾಗುವುದಿಲ್ಲ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಆ ಕಾರಣದಿಂದ ಅವ್ಯಕ್ತ ಅಂತ ಕರೆಯಲ್ಪಟ್ಟಿದ್ದಾಳೆ ಲಕ್ಷ್ಮೀ ದೇವಿ. ಒಂದು ಅವ್ಯಕ್ತತ್ವಕ್ಕೆ ಅಭಿಮಾನಿಯಾಗಿರುವುದರಿಂದ ಅವ್ಯಕ್ತ ಅಂತ ಕರೆಯಲ್ಪಟ್ಟಿದ್ದಾಳೆ ಲಕ್ಷ್ಮಿ, ಅದು ಒಂದು ವಿಧವಾಗಿದ್ದರೆ. ಅವ್ಯಕ್ತ ವ್ಯಕ್ತಳಾಗದೇ ಇರುವ ಕಾರಣದಿಂದ ಅವ್ಯಕ್ತ ಅನ್ನೋ ಹೆಸರು ಲಕ್ಷ್ಮಿಗೂ ಇದೆ ಅಂತ ಹೇಳಿ ಅವ್ಯಕ್ತ ಅಂತ ಕರೆಯಲ್ಪಟ್ಟವಳಾಗಿದ್ದಾಳೆ. ಜಡವೂ ಆಗಿದೆ, ಅದೇ ವಿಧವಾಗಿ ಜಡ ಪ್ರಕೃತಿ, ಜಡ ಸಾಚ ಸೃಷ್ಟಿಯ ಭಿನ್ನ ಅಷ್ಟದಾ ಪುನಃ, ಈ ಜಡ ಪ್ರಕೃತಿ ಎಂಟು ವಿಧವಾಗಿ ನಾವು ಅದು ನೋಡಿದ್ವಿ ಮುಂಚಿನ ಶ್ಲೋಕದಲ್ಲಿ. ಮಹಾನ್ ಬುದ್ಧಿರ್ ಮನಶ್ಚೈವ ಪಂಚಭೂತಾನಿ ಚ ಇತಿಹ, ಇಲ್ಲಿ ಮಹತ್ತತ್ವವನ್ನು ಸೇರಿಸಿ ಹೇಳಿದ್ದಾರೆ. ಅಂದ್ರೆ ಅಹಂಕಾರ ತತ್ವವನ್ನು ನಾವು ತಿಳ್ಕೋಬೇಕು, ಕಾರ್ಯಕಾರಣ ಭಾವ, ಮಹತ್ತತ್ವ ಕಾರಣ, ಅಹಂಕಾರ ತತ್ವ ಕಾರ್ಯ, ಅದಕ್ಕೆ ಎರಡನ್ನು ಒಟ್ಟಿಗೆ ನಾವು ತಗೋಬಹುದು. ಬುದ್ಧಿ ಮನಸ್ಸು ಪಂಚಮಹಾಭೂತಗಳು, ಇವು ಪಂಚಭೂತಗಳು, ವಿಧವಾಗಿ ಎಂಟು ವಿಧವಾದ ಪ್ರಕೃತಿಗಳು. ಅಪರ ಸ ಜಡಾ ಶ್ರೀಶ್ಚ ಪರ ಇಯಂ ಧಾರ್ಯತೆ ತಯ, ಇದು ಅವರ ಅಪರ ಸ ಜಡ, ಅವರ ವರ ಅಂದರೂ ಶ್ರೇಷ್ಠ, ಪರ ಅಂದರೂ ಶ್ರೇಷ್ಠ, ಅವರ ಅಂದರೂ ಶ್ರೇಷ್ಠವಾಗದೇ ಇರುವುದು, ಅಪರ ಅಂದರೂ ಶ್ರೇಷ್ಠವಾಗದೇ ಇರುವಂತಹ. ಸೊ ಈ ವಿಧವಾಗಿ ಅವರ ಇಲ್ಲ ಅಪರ ಆದಂತಹ ಆ ಜಡ ಪ್ರಕೃತಿ ಅದು ಪ್ಲಸ್ ಶ್ರೀ ಚ ಲಕ್ಷ್ಮೀ ದೇವಿಯು ಕೂಡ ಪರ ಪರ ಇಯಂ ಪರ ಅಂತ ಕರೆಯಲ್ಪಡುವ ಲಕ್ಷ್ಮಿ, ಅವಳಿಂದ ಧಾರ್ಯತೆ ತಯ ಆ ಲಕ್ಷ್ಮಿಯಿಂದ ಧರಿಸಲ್ಪಟ್ಟಿದೆ ಅಂದ್ರೆ ಜಡ ಪ್ರಕೃತಿ ಲಕ್ಷ್ಮಿಯನ್ನು ಆಧಾರ ಮಾಡಿಕೊಂಡು ಇದೆ. ಚಿದ್ರೂಪ ಸಾತು ಅನಂತ ಚ ಅನಾದಿ ನಿಧನ ಪರ, ಲಕ್ಷ್ಮೀ ದೇವಿ ಚಿದ್ರೂಪಳಾಗಿದ್ದಾಳೆ, ಜ್ಞಾನ ಆತ್ಮಕಳಾಗಿದ್ದಾಳೆ, ಚೇತನಾತ್ಮಕಳಾಗಿದ್ದಾಳೆ. ಸಾತು ಅನಂತ, ಅವಳು ಅನಂತ, ಅವಳು ಕೂಡ ಅನಂತ ಅಂದ್ರೆ ಲಕ್ಷ್ಮೀ ದೇವಿ ಕೂಡ ದೇಶತಃ ಕಾಲತಃ ಅನಂತಳಾಗಿದ್ದಾಳೆ, ಗುಣತಃ ಮಾತ್ರ ಪರಮಾತ್ಮನಿಗಿಂತ ಕಡಿಮೆ ಆಗಿದ್ದಾಳೆ ಲಕ್ಷ್ಮೀ ದೇವಿ. ಈ ವಿಧವಾಗಿ ಸಮವ್ಯಾಪ್ತಿ ಉಳ್ಳವಳಾಗಿ ಸಮನ ಅಂತ ಕರೆಯಲ್ಪಡ್ತವಳಾಗಿದ್ದಾಳೆ. ಅನಾದಿ ನಿಧನ, ಅವಳಿಗೆ ಆದಿ ಅಂದ್ರೆ ಜನನ ಮರಣಗಳಿಲ್ಲ, ನಿತ್ಯ ಮುಕ್ತಳು, ನಿತ್ಯ ವಿಯೋಗಿನಿ ಆದ ಲಕ್ಷ್ಮೀ ದೇವಿ ಅವಳು ಅನಾದಿ ನಿಧನ. ಆದಿ ಅಂದ್ರೆ ಜನ್ಮ, ಹುಟ್ಟು, ಬಿಗಿನಿಂಗ್, ನಿಧನ ಎಂಡ್, ಡೆತ್, ಸಾವು. ಆದಿ ನಿಧನಗಳು ಇಲ್ಲದವಳಾದ್ದರಿಂದ ಅನಾದಿ ನಿಧನ, ಆದಿ ನಿಧನಗಳು, ಜನನ ಮರಣಗಳು ಇಲ್ಲದವಳಾಗಿದ್ದಾಳೆ ಲಕ್ಷ್ಮೀ ದೇವಿ. ಅನಂತಾಚ, ಆ ಲಕ್ಷ್ಮೀ ದೇವಿ ಅನಂತಳು ಆಗಿದ್ದಾಳೆ, ಜ್ಞಾನಾತ್ಮಕಳಾಗಿದ್ದಾಳೆ, ಅನಾದಿ ನಿತ್ಯಳಾಗಿದ್ದಾಳೆ, ವ್ಯಾಪ್ತಳಾಗಿದ್ದಾಳೆ, ಮಹಾಮಹಿಮೆ ಉಳ್ಳವಳಾಗಿದ್ದಾಳೆ, ಶ್ರೀಹರಿಗೆ ಪ್ರಿಯವಾಗಿ ಇರುವವಳಾಗಿದ್ದಾಳೆ, ಆ ಹರಿಯ ಪಟ್ಟದ ಅರಸೆಯಾಗಿದ್ದಾಳೆ, ಬ್ರಹ್ಮನ ತಾಯಿ ಆಗಿದ್ದಾಳೆ. ಇವೆರಡು ಇದ್ದಹ ಲಕ್ಷ್ಮೀ ದೇವಿ ವರ್ಣನ ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಚಿದ್ರೂಪ ಸಾ ತು ಅನಂತ ಚ ಅನಾದಿ ನಿಧನ ಪರ ಶ್ರೇಷ್ಠಳಾಗಿದ್ದಾಳೆ. ಯತ್ ಸಮಂ ತು ಪ್ರಿಯಂ ಕಿಂಚಿತ್ ನಾಸ್ತಿ ವಿಷ್ಣು ಮಹಾತ್ಮನಃ, ವಿಷ್ಣುವಿಗೆ ಪ್ರಿಯವಾದದ್ದು ಲಕ್ಷ್ಮಿಗೆ ಸಮಾನವಾದದ್ದು ಇನ್ನೊಂದು ವಿಷ್ಣು ಇಲ್ಲ. ಅಂದ್ರೆ ಲಕ್ಷ್ಮಿಯಷ್ಟು ಪ್ರೀತಿಪಾತ್ರವಾದ ಇನ್ನೊಂದು ವಸ್ತು ಇಲ್ಲ, ನಾರಾಯಣನಿಗೆ ಅತ್ಯಂತ ಪ್ರೀತಿಪಾತ್ರಳಾದವಳು ಲಕ್ಷ್ಮಿ, ಅತ್ಯಂತ ಪ್ರಿಯಳಾಗಿದ್ದವಳು ಲಕ್ಷ್ಮೀದೇವಿ. ಯತ್ ಸಮಂತು ಪ್ರಿಯಂ ಕಿಂಚಿತ್ ನ ಅಸ್ತಿ, ಲಕ್ಷ್ಮಿಗೆ ಸಮವಾದ ಪ್ರಿಯವಾದ ವಸ್ತುವು ಇನ್ನೊಂದು ಇಲ್ಲ. ವಿಷ್ಣೋ, ವಿಷ್ಣುವಿಗೆ ಪ್ರಿಯವಾದ ವಸ್ತು. ಮಹಾತ್ಮನಃ, ಮಹಾಮಹಿಮಾ ಉಪೇತನಾದ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಅತ್ಯಂತ ಪ್ರಿಯಳಾದವಳು. ಆ ನಾರಾಯಣ ಅನುಗ್ರಹದಿಂದ ಲಕ್ಷ್ಮೀದೇವಿ ಕೂಡ ಅನಂತ ಮಹಿಮಾ ಉಪೇತಳಾಗಿದ್ದಾಳೆ. ನಾರಾಯಣಸ್ಯ ಮಹಿಷಿ, ಪಟ್ಟದ ಮಹಿಷಿಯಾಗಿದ್ದಾಳೆ. ನಾರಾಯಣ ಜಗತ್ತಿಗೆಲ್ಲ ಒಡೆಯನಾದರೆ ಆ ನಾರಾಯಣನ ಪತ್ನಿಯಾಗಿ ಜಗತ್ತಿಗೆಲ್ಲ ಒಡೆಯಳಾಗಿದ್ದಾಳೆ ಲಕ್ಷ್ಮೀದೇವಿ. ಮಾತಾ ಸ ಬ್ರಹ್ಮಣ ಅಪಿ, ಬ್ರಹ್ಮ ಚತುರ್ಮುಖ ಬ್ರಹ್ಮನಿಗೂ ತಾಯಿಯಾಗಿದ್ದಾಳೆ. ತಾಭ್ಯಾಂ ಇದಂ ಜಗತ್ ಸರ್ವಂ ಹರಿ ಸುಜತಿ ಭೂತರಾಟ್. ಭೂತ ಅಂದ್ರೆ ಪ್ರಾಣಿಗಳು, ಭೂತರಾಟ್ ಭೂತ ಅಂದ್ರೆ ಲಕ್ಷ್ಮೀದೇವಿ, ಭೂತ ಅಂದ್ರೆ ಪ್ರಾಣಿಗಳು, ಎರಡು ಅರ್ಥಗಳಲ್ಲಿ ಕೂಡ. ರಾಟ್ ಅಂದ್ರೆ ರಾಜ, ಒಡೆಯ. ಲಕ್ಷ್ಮಿಗೂ ಒಡೆಯ ಪರಮಾತ್ಮ, ಪ್ರಾಣಿಗಳಿಗೂ ಒಡೆಯ. ಆ ವಿಧವಾಗಿ ಎಲ್ಲ ಭೂತಗಳಿಗೂ, ಪ್ರಾಣಿಗಳಿಗೂ ಒಡೆಯ, ಭೂತ ಅಂತ ಕರೆಯಲ್ಪಡುವ ಲಕ್ಷ್ಮೀದೇವಿಗೂ ಒಡೆಯ. ಆ ಕಾರಣದ ಭೂತರಾಟ್ ಅಂತ ಪ್ರಖ್ಯಾತನಾದ ಶ್ರೀಮನ್ನಾರಾಯಣನು ಹರಿ, ಅಂತಹ ಹರಿ ಸೃಜತಿ, ಸೃಷ್ಟಿ ಮಾಡ್ತಾನೆ ಸರ್ವಂ ಜಗತ್ತು, ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ತಾಭ್ಯಾಮ್, ಈ ಎರಡರಿಂದ ಅಂದರೆ ಏನು, ಲಕ್ಷ್ಮೀದೇವಿಯನ್ನು ಭಗವಂತ ಉಪಯೋಗಿಸಿಕೊಂಡು ಜಡ ಪ್ರಕೃತಿಯನ್ನು ಅದನ್ನೇನು ಮಾಡ್ತಾನೆ ಭಗವಂತ, ಜಡ ಪ್ರಕೃತಿಯನ್ನು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅಂದ್ರೆ ಮಣ್ಣು ಮಡಿಕೆ, ಕುಲಾಲ ಇದ್ದಂತೆ ಭಗವಂತ, ಕುಲಾಲ ಇದ್ದಂತೆ ಭಗವಂತ ಕುಲಾಲನಾದವನು, ಕುಲಾಲನಾದವನು ಅಸಿಸ್ಟೆಂಟ್ ಇದು ಮಾಡು ಅಂತ ಹೇಳ್ತಾನೆ. ಹೇಗೆ ಮಾಡಬೇಕಂತೇಳಿ ಆ ಅಸಿಸ್ಟೆಂಟು ಮಾಡ್ತಾನೆ. ಆದರೆ ಆ ಮಣ್ಣಿದೆ ನೋಡ್ರಿ, ಆ ಮಣ್ಣು ಜಡ ಪ್ರಕೃತಿ ಇದ್ದಂತೆ, ಜಡ ಪ್ರಕೃತಿ ಮಣ್ಣಿದ್ದಂತೆ, ಮಣ್ಣಿಂದ ಮಡಿಕೆ ಬಂದಂತೆ ಜಡ ಪ್ರಕೃತಿಯಿಂದ ಈ ಜಗತ್ತು ಅನ್ನೋದು ಬಂತು. ಜಗತ್ತು ಮಡಿಕೆ ಇದ್ದಂತೆ ಜಡ ಪ್ರಕೃತಿ ಮಣ್ಣು ಇದ್ದಂತೆ. ಸೊ ಈ ವಿಧವಾಗಿ ಜಡ ಪ್ರಕೃತಿಯನ್ನು, ಚೇತನ ಪ್ರಕೃತಿಯನ್ನು, ತಾಭ್ಯಾಮ್ ಈ ಎರಡರನ್ನು ಉಪಯೋಗಿಸಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ. ಭಗವಂತನಿಗೆ ಸರಿ ಉಪಾದಾನ ಕಾರಣಕ್ಕಾಗಿ, ಮೆಟೀರಿಯಲ್ ಕಾಸ್ಗಾಗಿ ಜಡ ಪ್ರಕೃತಿ ಬೇಕಾಯಿತು. ಲಕ್ಷ್ಮೀದೇವಿಯಾಗಿ ಭಗವಂತನೇ ಡೈರೆಕ್ಟ್ ಆಗಿ ಮಾಡಬಹುದಲ್ಲವ, ಆದರೆ ಲಕ್ಷ್ಮೀದೇವಿ ಕೋಟಿ ಕೋಟಿ ಪುತ್ರರೆಲ್ಲ ಹಠಕಾಂಬನ ಸೇವೆ ತಾನೇ ಮಾಡುತ್ತೇಳಂತೇಳಿ ಲಕ್ಷ್ಮೀದೇವಿ ಭಗವಂತನ ನಿತ್ಯ ಉಪಾಸನೆ ಮಾಡುವ, ಲಕ್ಷ್ಮೀದೇವಿಯ ಮೂಲಕವಾಗಿ ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಅಂದರೆ ಈ ಜಗತ್ ಸೃಷ್ಟಿಯನ್ನು ಕೂಡ ಲಕ್ಷ್ಮೀದೇವಿಯ ಮೂಲಕವಾಗಿ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನ ಮೂಲಕವಾಗಿ ಮಾಡ್ತಾನೆ ಅಂತ ಕೇಳಿದ್ದೀವಲ್ವ ಅಂದ್ರೆ, ಹೌದು, ಆ ಚತುರ್ಮುಖ ಬ್ರಹ್ಮನನ್ನು ನಿಯಮನ ಮಾಡುವ ಲಕ್ಷ್ಮಿ. ಅದಕ್ಕೆ ಯಂ ಕಾಮೇ ತಂ ತಮುಗ್ರಂ ಕುಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಮಂತ ಅಮೃಣಿಸು. ಲಕ್ಷ್ಮೀದೇವಿ ರುದ್ರ ಬ್ರಹ್ಮರನ್ನು ಕೂಡ ನಿಯಮನ ಮಾಡುವವಳು, ಅಪಾಯಿಂಟ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡುವವಳಾಗಿದ್ದಾಳೆ. ಆ ಕಾರಣದಿಂದ ಆ ಬ್ರಹ್ಮನಿಗೂ ತಾಯಿಯಾಗಿದ್ದು, ಬ್ರಹ್ಮ ಸೃಷ್ಟಿ ಮಾಡಿದಂದ್ರೆ ಬ್ರಹ್ಮನಿಗೆ ತಾಯಿಯಾಗಿದ್ದಾಳೆ. ಆದ ಕಾರಣ ಲಕ್ಷ್ಮೀದೇವಿಯ ಮೂಲಕವಾಗಿ ಎಲ್ಲ ಸೃಷ್ಟಿ ಕಾರ್ಯಗಳು ನಡೆದಂತೆ. ಅಂದರೆ ಪರಮಾತ್ಮ ಲಕ್ಷ್ಮಿಯ ಮೂಲಕವಾಗಿ, ಚತುರ್ಮುಖ ಬ್ರಹ್ಮೆಯ ಮೂಲಕವಾಗಿ ಸೃಷ್ಟಿ ಕಾರ್ಯ ಅಂತ ಹೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಇದು ನಾರದ ಪುರಾಣದಿಂದ ಹೇಳಿದಂತಹ ಕೋಟ್, ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅದಾದ ಮೇಲೆ ಇಲ್ಲಿ ಒಂದು ವಿಷಯ ನಾವು ಲಾಸ್ಟ್ ಕ್ಲಾಸ್ ನೋಡಿದ್ವಿ, ಜಡ ಶರೀರ ರೈತ ಆಗಿದ್ದರಿಂದ ಲಕ್ಷ್ಮೀದೇವಿ ಎಲ್ಲ ಪ್ರಾಣಗಳನ್ನು ಧಾರಣೆ ಮಾಡ್ತಾ ಇದ್ದಾಳೆ. ಅದೇ ವಿಧವಾಗಿ ಜೀವಾತ್ಮರಂತೆ, ಜೀವ ಜೀವ ಅನ್ನುವ ಶಬ್ದ ಲಕ್ಷ್ಮೀದೇವಿಗೆ ಒಂದೊಂದ್ಸರಿ ಹಾಕಿ ಒಂದೊಂದ್ಸರಿ ಹಾಕೋದಿಲ್ಲ. ಜೀವ ಅಂತ ಲಕ್ಷ್ಮೀದೇವಿ ಕರೆದಾಗ ಜೀವತ್ವವನ್ನು ಕೊಡುವವಳಾಗಿದ್ದಾಳೆ. ಜೀವೋತ್ತಮ ಅಂತ ವಾಯುದೇವರು ಬ್ರಹ್ಮದೇವರನ್ನು ಕರೆಯುವುದು ಯಾಕೆ ಅಂದ್ರೆ, ಅವರು ಜೀವ ಉಳ್ಳವರು, ಅಂದ್ರೆ ಅವರಿಗೆ ಪ್ರಾಣ ದೇಹ ಜಡದೇಹ ಧಾರಣೆ ಮಾಡಿದವರು, ಜಡದೇಹ ಧಾರಣೆ ಮಾಡಿದವರಲ್ಲಿ ಎಲ್ಲರಲ್ಲಿ ಆ ಶ್ರೇಷ್ಠನಾಗಿರುವ ಕಾರಣದಿಂದ ಬ್ರಹ್ಮವಾಯುಗಳಿಗೆ ಜೀವೋತ್ತಮರು ಅಂತ ಕರೀತಾರೆ. ಲಕ್ಷ್ಮೀದೇವಿಗೆ ಜಡದೇಹವೇ ಇಲ್ಲ, ಆದ ಕಾರಣದಿಂದ ಅಂತಹ ಜೀವಳಲ್ಲ ಅವಳು, ಜೀವ ಆತ್ಮಕ ಅಂದ್ರೆ ಜೀವತ್ವವನ್ನು ಕೊಡುವವಳಾಗಿದ್ದಾಳೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಆರನೇ ಇದು ಐದನೇ ಶ್ಲೋಕ ಇಲ್ಲಿಗೆ ಆಯಿತು. ಇದಾದ ಮೇಲೆ ನೆಕ್ಸ್ಟ್ ಸಿಕ್ಸ್ತ್ ವರ್ಸ್ನಲ್ಲಿ ಗೀತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಏತದ್ ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತ. ನಾನು ಈ ಜಗತ್ತಿನ ಪ್ರಭವವು ಪ್ರಳಯನೂ ಆಗ, ಭಗವಂತನನ್ನೇ ಪ್ರಭವ ಪ್ರಳಯ ಅಂತ ಕರೆದ. ಭಗವಂತ ಏನು ಮಾಡ್ತಾ ಇದ್ದಾನೆ, ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ನಿಯಮನ ಮಾಡ್ತಾನೆ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಲ್ಲವೂ ಮಾಡ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾನೆ, ಏತದ್ ಯೋನೀನಿ ಭೂತಾನಿ, ಏತದ್ ಯೋನೀನಿ, ಯೋನೀನಿ ಅಂದ್ರೆ ಕಾರಣಭೂತ, ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ಯೋನಿಗಳ, ಯೋನಿ ಅಂದ್ರೆ ಕಾರಣಭೂತವಾಗಿದೆ, ಆಶ್ರಯಭೂತವಾಗಿದೆ. ಈ ಜಡಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ಪ್ರಾಣಿಗಳಿಗೆ ದೇಹವನ್ನು ಭಗವಂತ ಕೊಡ್ತಾ ಇದ್ದಾನೆ. ಆ ಕಾರಣದಿಂದ ಶರೀರ, ಇಂದ್ರಿಯ, ವಿಷಯ ರೂಪವಾದಂತಹ ಕಾರ್ಯ ಪದಾರ್ಥಗಳಿಂದ ಸಹಿತವಾಗಿರುವಂತಹ ಎಲ್ಲ ಜೀವಿಗಳು ಯಾರಿದ್ದಾರೋ ಆ ಎಲ್ಲ ಜೀವರಾಶಿಗಳು ಕೂಡ ಈ ಎರಡು ವಿಧವಾದ ಪ್ರಕೃತಿಗಳಿಂದಲೇ ಉತ್ಪನ್ನರಾಗ್ತಾರೆ. ಸೊ ಏತದ್ ಯೋನೀನಿ ಭೂತಾನಿ, ಯೋನೀನಿ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಕಾರಣಭೂತವಾಗಿದೆ, ಅಂದ್ರೆ ಆಶ್ರಯಭೂತವಾಗಿದೆ. ಸರ್ವಾಣಿ ಇತಿ ಉಪಧಾರಯ, ಇದನ್ನು ನೀನು ತಿಳ್ಕೊ. ಉಪಧಾರಯ ಅಂಡರ್ಸ್ಟ್ಯಾಂಡ್ ದಟ್, ಅಂಡರ್ಸ್ಟ್ಯಾಂಡ್ ದಿಸ್, ನೋ ದಿಸ್, ಇದನ್ನು ತಿಳ್ಕೊ. ಏನು ಸರ್ವಾಣಿ ಎಲ್ಲ ಭೂತಾನಿ, ಎಲ್ಲ ಭೂತ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳು ಕೂಡ ಏತದ್ ಯೋನೀನಿ, ಈ ಜಡಚೇತನ ಪ್ರಕೃತಿಗಳನ್ನು ಆಧಾರ ಮಾಡಿಕೊಂಡಿರುವಂತಹವಾಗಿದೆ. ಅಹಂ ನಾನು ಕೃತ್ಸ್ನಸ್ಯ ಜಗತಃ, ಈ ಸಮಸ್ತ ಜಗತ್ತಿಗೂ, ಕೃತ್ಸ್ನ ಅದೇ ಇಟ್ಸ್ ಎಂಟೈರಿಟಿ ಅಂತೀವಲ್ವ. ಸೊ ಅಹಂ ಜಗತಃ ಕೃತ್ಸ್ನಸ್ಯ, ಈ ಸಮಸ್ತ ಜಗತ್ತಿಗೂ ಕೂಡ ನಾನು ಪ್ರಭವ ಪ್ರಳಯ ತಥ, ನಾನು ಸೃಷ್ಟಿಕರ್ತನೂ ಆಗಿದ್ದಾನೆ ಲಯಕರ್ತನೂ ಆಗಿದ್ದೀನಿ. ಸೊ ಭಗವಂತ ಹೇಳ್ತಾ ಇದ್ದಾನೆ ಏನಂತ ಹೇಳಿದರೆ, ನಾಟ್ ಓನ್ಲಿ ಡು ಐ ಕಂಟ್ರೋಲ್ ದಿಸ್ ಟು ಪ್ರಕೃತಿಸ್, ನಾನು ಈ ಜಡಚೇತನ ಪ್ರಕೃತಿಗಳನ್ನು, ಜಡ ಪ್ರಕೃತಿ ಚೇತನ ಪ್ರಕೃತಿ ಇವೆರಡರನ್ನೂ ಕಂಟ್ರೋಲ್ ಮಾಡುವುದು ಮಾತ್ರವಲ್ಲದೆ ಈ ಎರಡರಿಂದ ಸೃಷ್ಟಿ ಮಾಡುವ ಕಾರ್ಯವನ್ನೂ ನಾನೇ ಮಾಡ್ತೀನಿ. ಅಂದರೆ ಈ ಎರಡು ಪ್ರಕೃತಿಗಳಿಂದ ಈ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡುವುದು, ಸಮಸ್ತ ಜಗತ್ತಿನಲ್ಲಿರುವ ಪ್ರಾಣಿಗಳೆಲ್ಲರಿಗೂ ದೇಹಗಳನ್ನು ಕೊಡುವುದು, ಆ ಎಲ್ಲ ಪ್ರಾಣಿಗಳಿಗೂ ದೇಹವನ್ನು ಕೊಟ್ಟು ಸೃಷ್ಟಿ ಕಾರ್ಯವನ್ನು ಮಾಡಿದ ಅನಂತರ ಆ ಎಲ್ಲ ಪ್ರಾಣಿಗಳಿಗೂ ನಾನೇ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿಗಳನ್ನು ಕೊಡ್ತೀನಿ. ಆ ಪ್ರಾಣಿಗಳು ಅವರು ಜಡದೇಹವನ್ನು ಬಿಡುವಾಗ ಆ ಜಡದೇಹದ ನಾಶವನ್ನು ನಾನೇ ಮಾಡ್ತೀನಿ. ಈ ಜಗತ್ತನ್ನು ಸಂಹಾರ ಮಾಡುವಾಗ ಜಗತ್ತಿನ ಸಂಹಾರ ಕಾರ್ಯವನ್ನು ನಾನೇ ಮಾಡ್ತೀನಿ. ಈ ವಿಧವಾಗಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅನ್ನುವ ಎಂಟು ವಿಧವಾದ ವ್ಯಾಪಾರಗಳು ನಾನು ಮಾಡ್ತೀನಿ. ಈ ಈ ವಿಧವಾಗಿ ಈ ಎರಡು ಪ್ರಕೃತಿಗಳನ್ನು ನಿಯಮನ ಮಾಡುವುದು ಮಾತ್ರವಲ್ಲದೆ ಈ ಸಮಸ್ತ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಜ್ಞಾನ, ಬಂಧ, ಮೋಕ್ಷ ಅಳತೆಗಳು ಕೂಡ ನಾನೇ ಮಾಡ್ತೀನಿ ಅಂಥೇಳಿ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯ ತಥಾ. ಪ್ರಭವ ಅಂದ್ರೆ ಸೃಷ್ಟಿ ಮಾಡುವುದು, ಸೃಷ್ಟಿಕರ್ತನು ನಾನೇ, ಲಯಕರ್ತನು ನಾನೇ. ಇಲ್ಲಿ ಪ್ರಭವ ಅಂದ್ರೆ ನಾನೇ ಸೃಷ್ಟಿಕರ್ತ ಅಂತ ಹೇಳೋದು, ನಾನೇ ಸೃಷ್ಟಿ, ನಾನೇ ಲಯ. ಭಗವಂತ ಹೇಳ್ತಾರೆ ನಾನೇ ಸೃಷ್ಟಿ, ನಾನೇ ಲಯ, ನಾನೇ ಸೃಷ್ಟಿಕರ್ತ, ನಾನೇ ಲಯಕರ್ತ ಅಂತ ಹೇಳಿದೆ. ನಾನೇ ಸೃಷ್ಟಿ, ನಾನೇ ಲಯ ಅಂದ್ರೆ ಏನು ಅಂದ್ರೆ ನಾನೇ ಸೃಷ್ಟಿಕರ್ತ, ನಾನೇ ಲಯಕರ್ತ. ಸಂಸ್ಕೃತ ಭಾಷೆಯಲ್ಲಿ ಅಭಿಮಾನಿತ್ವವನ್ನು, ಕಾರ್ಯತ್ವವನ್ನು, ಭೋಕ್ತೃತ್ವವನ್ನು ಹೇಳುವಾಗ ಯಾವುದರ ಭೋಕ್ತೃತ್ವವನ್ನು ಹೇಳ್ತಾ ಇದ್ದಾರೆ ಅದನ್ನೇ ಆ ವಸ್ತುವಿಗೆ ಹೇಳುವಂತಹದ್ದು ಇಲ್ಲ, ಎಂಟಿಟಿಗೆ ಹೇಳುವಂತಹ ಒಂದು ಪ್ರತತಿ ಆ ಸಂಸ್ಕೃತ ಭಾಷೆಗೆ ಇದೆ. ಸೊ ಆ ಕಾರಣದಿಂದ ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ಮುಂಚೆ ಕೊಡ್ತಾ ಇರ್ತಾರೆ. ಹಾಗೆ ಆ ಪ್ರಯೋಗ, ಅಂತಹ ಪ್ರಯೋಗ ಹೇಗೆ ಬಂತು ಅನ್ನೋದನ್ನು ಭಾಷೆ ತಾತ್ಪರ್ಯಗಳಲ್ಲಿ ತಿಳಿಸ್ಕೊಡ್ತಾರೆ. ಭಾಷೆಯಲ್ಲಿ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ನ ಕೇವಲಂ ತೇ ಜಗತ್ ಪ್ರಕೃತಿ ಮದ್ವಶೇ ಇತ್ಯೇತಾವತ್ ಐಶ್ವರ್ಯಂ ಇತ್ಯಾಹ ಅಹಂ ಇತಿ, ಅಂದರೆ ಈ ಜಡಚೇತನ ಪ್ರಕೃತಿಗಳು ನನ್ನ ವಶದಲ್ಲಿ ಇರುವುದು ಮಾತ್ರವಲ್ಲದೆ ಇತ್ಯೇತಾವತ್ ಮದ ಐಶ್ವರ್ಯಂ, ನನ್ನ ಐಶ್ವರ್ಯ ಮಹಾತ್ಮ್ಯ ಈ ಎರಡು ನನ್ನ ವಶದಲ್ಲಿ ಇದೆ, ಇಷ್ಟೇ ನನ್ನ ಮಹಾತ್ಮ್ಯವಾ ಅಂದರೆ ಅಲ್ಲ. ನಾಟ್ ಓನ್ಲಿ ದಿಸ್ ಮಚ್, ನ ಕೇವಲಂ, ನಾಟ್ ಓನ್ಲಿ ದಿಸ್ ಮಚ್, ಇನ್ನೂ ನನ್ನ ಮಹಿಮೆ, ದೊಡ್ಡ ಮಹಿಮೆ ಇದೆ. ಏನು ಅಂದರೆ ಅಹಂ ಇತಿ ಅನ್ನೋ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭವಾದೇಹೇ ಸತ್ತಾ ಪ್ರತೀತ್ಯಾದೇಹೇ. ಪ್ರಭವ ಭವ ಭವ ಭವತಿ, ನಾವು ಭೂ ಅನ್ನುವ ಧಾತುವಿಂದ ಬಂದದ್ದು ಭವ, ಭೂ ಅನ್ನುವ ಧಾತು, ಭೂ ಅನ್ನುವ ಧಾತು ಅಂದ್ರೆ ಭವತಿ, ಭವತಾ, ಭವಂತಿ, ಭವಸಿ, ಭವತಾ, ಭವತಾ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಈ ಭವತಿ ಭೂ ಅನ್ನುವ ಧಾತುವಿಂದ ಬಂದ ಶಬ್ದ ಅದಕ್ಕೆ ಪ್ರಕರ್ಷೇನ ಅಂತೇಳಿ, ಪ್ರಭೂತ ಪ್ರಭವ, ಪ್ರಭವ ಅಂದ್ರೆ ಚೆನ್ನಾಗಿ ಸೃಷ್ಟಿ ಮಾಡುವುದು, ಪ್ರಕರ್ಷದಿಂದ ಇರುವಿಕೆ ಬರುವಂತೆ ಮಾಡುವುದು, ಅದಕ್ಕೆ ಪ್ರಭವ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇತಿ ಪ್ರಭವಾದೇಹೇ ಸತ್ತಾ ಪ್ರತೀತ್ಯಾದೇಹೇ ಕಾರಣತ್ವಾತ್ ತದ್ ಭೋಕ್ತೃತ್ವಾಚ ಪ್ರಭವ ಇತ್ಯಾದಿ. ನನಗೆ ನಾನೇ ಅಂದ್ರೆ ಎಲ್ಲ ವೇದಗಳು ಭಗವಂತನನ್ನು ಪ್ರಭವ ಅಂತ ಕೀರ್ತಿ ಮಾಡುತ್ತೆ. ಪ್ರಭವ ಅಂದರೆ ಸೃಷ್ಟಿ ಅಂತ ಅರ್ಥ. ಸೊ ಸೃಷ್ಟಿಕರ್ತ ಅಂತ ಹೇಳಿದೆ ಸೃಷ್ಟಿ, ಭಗವಂತ ಸೃಷ್ಟಿಕರ್ತ, ಚೆನ್ನಾಗೇ ಇದೆ ಭಗವಂತ ಸೃಷ್ಟಿ ಅಂದ್ರೆ ಏನು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಭವ ಆದೇಹೆ ಪ್ರಭವ ಮುಂತಾದವು ಏನು ಮುಂತಾದವು ಸತ್ತ ಪ್ರತೀತಿ ಸತ್ತ ಅಂದ್ರೆ ಏನು ಸತ್ತ ಎಕ್ಸಿಸ್ಟೆನ್ಸ್ ಸಮಥಿಂಗ್ ಹ್ಯಾಸ್ ಟು ಎಕ್ಸಿಸ್ಟ್ ಇಟ್ ಎಕ್ಸಿಸ್ಟ್ ಬಿಕಾಸ್ ಆಫ್ ದ ಕಂಟ್ರೋಲ್ ಆಫ್ ದ ಗಾಡ್ ವಿಲ್ ಆಫ್ ದ ಗಾಡ್ ಭಗವಂತನ ಇಚ್ಛೆಯಿಂದಲೇ ಭಗವಂತನ ಸಾಮರ್ಥ್ಯದಿಂದಲೇ ಭಗವಂತ ಮಾಡುವುದರಿಂದಲೇ ಎಲ್ಲ ವಸ್ತುಗಳಿಗೂ ಎಲ್ಲ ಜಗತ್ತಿನಲ್ಲಿ ಇರುವ ಎಲ್ಲದಕ್ಕೂ ಕೂಡ ಉತ್ಪತ್ತಿ ಸ್ಥಿತಿ ಕಾರಣತ್ವ ಇವೆಲ್ಲವೂ ಪ್ರಸ್ತುತ ಪ್ರಕೃತಿಯಲ್ಲಿರುವಂತಹ ಕಾರಣತ್ವ ಜಗತ್ತಿನ ಉತ್ಪತ್ತಿ ಇವೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ಹೇಳ್ತಾ ಜಗತ್ತಿನ ಉತ್ಪತ್ತಿ ಮತ್ತು ನಾಶದ ಸ್ಥಿತಿ ಇವೆಲ್ಲವೂ ಕೂಡ ನಾಶ ಸ್ಥಿತಿ ಅದಕ್ಕೆ ಅಷ್ಟವಿಧ ವ್ಯಾಪಾರಗಳು ಯಾವಾಗಲೂ ಜನ್ಮಾದ್ಯಸೇತಃ ಓಂ ಅಂತ ಬ್ರಹ್ಮಸೂತ್ರಗಳು ಹೇಳುವಾಗ ಕೂಡ ಜನ್ಮ ಆದಿ ಎಟ್ಸೆಟ್ರಾ ಅಂತ ಹೇಳಿದಾಗ ಕ್ರಿಯೇಷನ್ ಎಟ್ಸೆಟ್ರಾ ಅಂತ ಹೇಳಿದಾಗ ಎಂಟು ವ್ಯಾಪಾರಗಳನ್ನು ಸೊ ನಾಟ್ ಓನ್ಲಿ ಸೃಷ್ಟಿ ಸ್ಥಿತಿ ಲಯ ನಾಟ್ ಓನ್ಲಿ ಕ್ರಿಯೇಷನ್ ಸಸ್ಟೆನೆನ್ಸ್ ಅಂಡ್ ಡಿಸ್ಟ್ರಕ್ಷನ್ ಈ ಮೂರು ಮಾತ್ರವಲ್ಲದೆ ಸೃಷ್ಟಿಯಾದಿಗಳು ಉದ್ಭವಾದಿಗಳು ಪ್ರಭವಾದಿಗಳು ಮುಂತಾದವು ಕ್ರಿಯೇಷನ್ ಎಟ್ಸೆಟ್ರಾ ಅಂತ ಹೇಳಿದಾಗ ಎಂಟು ವ್ಯಾಪಾರಗಳು ಹೇಳ್ತಾರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸೃಷ್ಟಿ ಅಂದರೆ ಕ್ರಿಯೇಷನ್ನು ಸ್ಥಿತಿ ಸಸ್ಟೆನೆನ್ಸ್ ಆರ್ ಮೇಂಟೆನೆನ್ಸ್ ಲಯ ಅಂದರೆ ಡಿಸ್ಟ್ರಕ್ಷನ್ ಅನ್ಹೇಲೇಷನ್ ನಿಯಮನ ಅಂದರೆ ಕಂಟ್ರೋಲ್ ಟೇಕಿಂಗ್ ಚಾರ್ಜ್ ಆಫ್ ಇಟ್ ಹ್ಯಾವಿಂಗ್ ಫುಲ್ ಕಂಟ್ರೋಲ್ ಆಫ್ ಇಟ್ ನಿಯಮನ ಜ್ಞಾನ ಅಂದರೆ ಯಾರು ಚೇತನರಿದ್ದಾರೋ ಅವರಿಗೆ ಜ್ಞಾನವನ್ನು ಕೊಡುವುದು ಅಜ್ಞಾನ ಅಜ್ಞಾನವನ್ನು ಕೊಡುವುದು ಬಂಧ ಬಂಧನೆಯನ್ನು ಕೊಡುವುದು ಅಂದರೆ ಸಂಸಾರದಲ್ಲಿ ಇರುವಂತೆ ಮಾಡುವುದು ಮೋಕ್ಷ ಸಂಸಾರ ಅವಸ್ಥೆ ಮುಗಿದ ನಂತರ ಸಂಸಾರದಿಂದ ವಿಮುಕ್ತಿಯನ್ನು ಕೊಡುವುದು ದೇಹದಿಂದ ವಿಮುಕ್ತಿಯನ್ನು ಕೊಡುವುದು ಸಂಸಾರದಿಂದಲೂ ವಿಮುಕ್ತಿಯನ್ನು ಕೊಡುವುದು ಎಲ್ಲವೂ ಕೂಡ ಭಗವಂತ ಮಾಡ್ತಾನೆ ಇವೆಲ್ಲವೂ ಕೂಡ ಹೇಳ್ತಾ ಇದ್ದ ಅದಕ್ಕೆ ಸತ್ತ ಪ್ರತೀತ್ಯಾದೇಹೇ ಕಾರಣತ್ವಾತ್ ತದ್ಭೋಕ್ತೃತ್ವಾಚ ಅಂತ ಹೇಳಿ ಸೊ ಭಗವಂತ ಈ ವಿಧವಾಗಿ ಎಲ್ಲ ಜಗತ್ತಿನ ಉತ್ಪತ್ತಿ ನಾಶ ಸ್ಥಿತಿ ಇಂಥ ಎಲ್ಲದಕ್ಕೂ ಕಾರಣನಾಗಿದ್ದರಿಂದಲೂ ಮತ್ತು ಅದನ್ನು ಭೋಗಿಸುವುದು ಅಂದ್ರೆ ಭೋಕ್ತೃತ್ವಾತ್ ನೀನ್ರಿ ಭೋಕ್ತೃತ್ವ ಭಗವಂತನಿಗೆ ಎಲ್ಲಿ ಬಂತು ನಾವು ತಾನೇ ಭೋಕ್ತೃಗಳು ನಾವೇ ಅನುಭವಿಸುತ್ತಾ ಇದ್ದೀವಿ ಭಗವಂತ ಹೇಗೆ ಸರ್ವಭೋಕ್ತರಾಗ್ತಾನೆ ಬಹಳ ಜನಕ್ಕೆ ಬರುವ ಸಂಶಯ ಬಿಂಬರೂಪನಾಗಿ ಭಗವಂತ ನಮ್ಮ ಒಳಗೆ ನಿಂತು ಅವನು ಭೋಗಿಸಿದರೇನೆ ನಾವು ಪ್ರತಿಬಿಂಬರಾಗು ವಿ ಆರ್ ಆಲ್ ಪ್ರತಿಬಿಂಬಸ್ ರಿಫ್ಲೆಕ್ಷನ್ಸ್ ಇದ್ದಂತೆ ನಾವು ಭೋಕ್ತೃತ್ವ ಮಾಡಲಿಕ್ಕೆ ನಾವು ಭೋಕ್ತೃತ್ವ ಮಾಡುವುದು ಡಿಪೆಂಡೆಂಟ್ ಭೋಕ್ತೃತ್ವ ಸ್ವತಂತ್ರ ಭೋಕ್ತೃತ್ವ ಭಗವಂತನಿಗೆ ಮಾತ್ರ ಆ ಕಾರಣದಿಂದ ಅವನು ಸರ್ವಭೋಕ್ತೃ ಅನ್ನೋದು ಅವನಿಗೆ ಅನ್ವಯವಾಗುತ್ತೆ ಅವನು ಭೋಕ್ತೃತ್ವಾಚ ಅವನು ಭೋಕ್ತನಾದ್ದರಿಂದ ಭೋಗಿಸುವುದು ಭೋಗಿಸುವುದರಿಂದ ಅನುಭವಿಸುವುದರಿಂದ ಭಗವಂತನೇ ಪ್ರಭವ ಮತ್ತು ಪ್ರಳಯ ಇವೆಲ್ಲವೂ ಭಗವಂತನ ಅದೇ ಯಾವ ಕಾರ್ಯ ಭಗವಂತ ಮಾಡ್ತಾನೆ ಭಗವಂತನಿಗೆ ಭಗವಂತನ ಕಾರ್ಯಗಳಿಗೆ ಅಭೇದ ಅಂತೀವಿ ಅಂದ್ರೆ ಭಗವಂತ ಮಾಡುವ ಕಾರ್ಯವೇ ಅವನಾಗಿದ್ದಾನೆ ಉತ್ಪತ್ತಿ ಮಾಡ್ತಾನೆ ಸೃಷ್ಟಿ ಮಾಡ್ತಾನೆ ಭಗವಂತನೇ ಉತ್ಪತ್ತಿ ಲಯ ಮಾಡ್ತಾನೆ ಭಗವಂತನೇ ಲಯ ನಿಯಮನ ಮಾಡ್ತಾನೆ ಭಗವಂತನೇ ನಿಯಮನ ಸೊ ಯಾವ ಕಾರ್ಯವನ್ನು ಮಾಡ್ತಾನೋ ಆ ಕಾರ್ಯವೇ ಭಗವಂತನ ಆಗಿದ್ದಾನೆ ಆ ಹೆಸರಿನಿಂದಲೇ ಭಗವಂತನನ್ನೂ ಕರೀತಾರೆ ಅಂತೇಳಿ ಹೇಳ್ತಾ ಇದ್ದ ಅದಕ್ಕೆ ಶ್ರುತಿ ಭಗವಂತನನ್ನು ಸರ್ವಭೋಕ್ತೃ ಅಂತ ಹೇಳಿ ನಮ್ಗೆ ತಿಳಿಸ್ಕೊಡ್ತಾ ಇದೆ ಸೊ ಈ ಭೋಕ್ತೃತ್ವ ಅಂದ್ರೆ ಸರ್ವಭೋಕ್ತೃತ್ವ ಅಂದ್ರೆ ಏನು ಪ್ರಭವ ಇತ್ಯಾದಿ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವಂ ಇದಂ ಅಭ್ಯಾತ್ತೋ ಅವಾಕ್ಯ ಇಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸರ್ವಂ ಇದಂ ಅಭ್ಯಾತ್ತ ಅದು ಅವಾಕ್ ಅನಾದರ ಅಂತೇಳಿ ಅಂದ್ರೆ ಏನು ಅಂದ್ರೆ ಇಲ್ಲಿ ಸರ್ವ ಕರ್ಮ ಎಲ್ಲ ಕ್ರಿಯೆಗಳು ಭಗವಂತನಿಗೆ ಸರ್ವಭೋಕ್ತೃತ್ವ ಅಂದರೆ ಎಲ್ಲ ಕಾರ್ಯಗಳು ಅವನೇ ಮಾಡ್ತಾನೆ ಸರ್ವ ಕಾರ್ಯ ಭೋಕ್ತೃತ್ವ ಸರ್ವ ಕ್ರಿಯಾ ಭೋಕ್ತೃ ಆಗಿದ್ದಾನೆ ಸರ್ವ ದ್ರವ್ಯ ಭೋಕ್ತೃ ಅಂದರೆ ಆಲ್ ಮೆಟೀರಿಯಲ್ಸ್ ಹಿ ಪರ್ಫಾರ್ಮ್ಸ್ ಆಲ್ ಆಕ್ಷನ್ಸ್ ಆ್ಯಂಡ್ ಹೀ ಎಂಜಾಯ್ ಹಿ ಪ್ರೆಸೆಂಟ್ ಇನ್ ಸೈಡ್ ಆಲ್ ಮೆಟೀರಿಯಲ್ಸ್ ಸರ್ವ ದ್ರವ್ಯ ಭೋಕ್ತೃತ್ವ ಅದೇ ವಿಧವಾಗಿ ಸಕಲ ರಸ ಗಂಧಾದಿ ಗುಣಭೋಕ್ತೃತ್ವ ಸರ್ವ ಗುಣಭೋಕ್ತೃತ್ವ ಅಂದರೆ ಪ್ರತಿಯೊಂದರ ಕ್ವಾಲಿಟೀಸ್ ಇದೆ ನೋಡ್ರಿ ಗಂಧ ಸ್ಮೆಲ್ ರಸ ಟೇಸ್ಟ್ ಇತ್ಯಾದಿ ಕ್ವಾಲಿಟೀಸ್ ಯಾವುದಿದೋ ಆ ಎಲ್ಲ ಕ್ವಾಲಿಟೀಸ್ ಆ ಗುಣಗಳ ಒಳಗೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಅಂದರೆ ಭಗವಂತ ರಸದ ಒಳಗೆ ಗಂಧದ ಒಳಗೆ ಆ ಹೆಸರಿನಿಂದ ಇದ್ದು ಆ ರಸಗಂಧಾದಿಗಳು ಅವೆಲ್ಲವೂ ಕೂಡ ಜೀವರಾಶಿಗಳು ಅನುಭವಿಸುವಾಗ ಆ ಜೀವರ ಒಳಗೂ ಇದ್ದು ಆ ತನ್ಮಾತ್ರೆಗಳ ಒಳಗು ಇದ್ದು ಅವು ಎರಡಕ್ಕೆ ಲಿಂಕ್ ಕೊಡುವುದು ಭಗವಂತನೇ ಕೊಡ್ತಾನೆ. ಆ ಎರಡನ್ನು ಒಟ್ಟಿಗೆ ಸೇರಿಸುವ ಕಾರ್ಯ ಭಗವಂತನೇ ಮಾಡ್ತಾನೆ. ಈ ವಿಧವಾಗಿ ಗುಣಭೋಕ್ತೃತ್ವವು ಭಗವಂತನಿಗಿದೆ, ಅವನು ಎಲ್ಲವನ್ನೂ ಸುತ್ತುವರಿದ್ದಾನೆ, ಎಲ್ಲವನ್ನೂ ಅವನೇ ಮಾಡ್ತಾ ಇದ್ದಾನೆ. ಹೀ ಈಸ್ ಡೂಯಿಂಗ್ ಎವ್ರಿಥಿಂಗ್. ಅವನ ಅನುಗ್ರಹವಿಲ್ಲದೆ ಯಾವ ವಾಕ್ಯಗಳಿಂದಲೂ ಅವನು ತಿಳಿಯಲಾರ. ಅಂದ್ರೆ ಏನು ಇದೇ ಹೇಳ್ತಾ ಇದ್ದಾರೆ, ಸರ್ವಂ ಇದಂ ಅಭ್ಯಾತ್ತೋ ಅವಾಕ್ಯನಾದರಹ ಅಂತೇಳಿ. ಅಂದ್ರೆ ವಾಕ್ಯ ಆಧಾರತ್ವವು ಬರೋದಿಲ್ಲ, ಅಂದ್ರೆ ವಾಕ್ಯಗಳಿಂದ ಆಧಾರ ಅಂದ್ರೆ ತಿಳಿಯುವುದು. ಯಾವ ಜೀವರಾಶಿಗಳು ಭಗವಂತನನ್ನು ವಾಕ್ಯಗಳ ಮೂಲಕವಾಗಿ ತಿಳಿತಾರೆ ಅಂತ ಹೇಳಿದರೆ, ಭಗವಂತ ಅನುಗ್ರಹ ಮಾಡಿ ತಿಳಿಯಬೇಕು ಅಂದಾಗ ತಿಳಿತಾರೆ. ಅನುಗ್ರಹ ಮಾಡದೆ ಅಂದ್ರೆ ಭಗವಂತನ ಅನುಗ್ರಹವಿಲ್ಲದೆ ಆ ಶ್ರುತಿ ಸ್ಮೃತಿಯಾದಿ ವಾಕ್ಯಗಳಿಂದ ಮಾತ್ರ ಅವುಗಳನ್ನು ಓದಿಬಿಟ್ಟು ನಾನು ಭಗವಂತನ ತಿಳಿತೀನಿ, ನನ್ನಷ್ಟರ ಒಳಗೆ ಬೈ ಮೈ ಸೆಲ್ಫ್ ಐ ವಿಲ್ ಕಮ್ ಟು ನೋ ಅಬೌಟ್ ದ ಲಾರ್ಡ್ ಬೈ ಯೂಸಿಂಗ್ ದಿಸ್ ಅಂಡ್ ರೀಡಿಂಗ್ ದ ವಾಕ್ಯಾಸ್ ಅಂತ ಹೇಳಿದ್ರೆ ಇಲ್ಲ, ಸಾಧ್ಯವಾಗೋದಿಲ್ಲ. ಯಾಕೆ? ಭಗವಂತ ಅನುಗ್ರಹ ಮಾಡಿದ್ರೆ ಆಗತ್ತೆ, ಹೊರತು ಐ ಡೂ ಮೈ ಸೆಲ್ಫ್ ಅಂದ್ರೆ ದಟ್ಸ್ ನಾಟ್ ಪಾಸಿಬಲ್. ವೆನೆವರ್ ವಿ ರೀಡ್ ಆಲ್ ದಿ ಸೆಂಟೆನ್ಸಸ್ ವಾಕ್ಯಗಳು ಇವು ಓದಿದಾಗ ಅವು ನಮಗೆ ಅರ್ಥವಾಗಬೇಕಂದರೆ ಭಗವಂತನ ಅನುಗ್ರಹವಿದ್ದರೆ ಮಾತ್ರ ಅರ್ಥವಾಗತ್ತೆ, ಇಲ್ಲದ್ರೆ ಅವು ಅರ್ಥವಾಗೋದಿಲ್ಲ. ಅದಕ್ಕೆ ಭಗವಂತನ ಆಜ್ಞವಿಲ್ಲದೆ ಅನುಜ್ಞವಿಲ್ಲದೆ ಅನುಗ್ರಹವಿಲ್ಲದೆ ನಾವು ಭಗವಂತನನ್ನು ತಿಳಿಯಲಾರವು, ಏನು ವಾಕ್ಯಗಳಿದ್ದರೂ ಕೂಡ ವಾಕ್ಯಗಳ ಮೂಲಕವಾಗಿ ಮಾತ್ರ ತಿಳಿಯಲಾರವು ಅಂತೇಳಿ ಅದನ್ನು ಹೇಳ್ತಾ ಇದೆ. ಅದು ಇಲ್ಲಿ ಹೇಳಿದ ಸೊ ಎಲ್ಲನೂ ಸು ಸೊ ಅವನ ಅನುಗ್ರಹವಿಲ್ಲದೆ ಯಾವ ವಾಕ್ಯಗಳನ್ನು ನಾವು ಜೀವರಾಶಿಗಳು ಅವನು ಅಂದ್ರೆ ಇಲ್ಲಿ ಜೀವನಾದವನು ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಅವನು ಸೃಷ್ಟ ಪಾತಾಚ ಸಂಹತ ನಿಯಂತಾತ ಪ್ರಕಾಶವಿಲ್ಲಿ. ಅಷ್ಟೇ ಇರದೆ ಅವನು ಇನ್ನೊಂದು ಕೂಡ ಭಗವಂತನು ಅದ್ಭುತ ಅಂತ ಗೊತ್ತು ಭಗವಂತನನ್ನು. ಹೀಸ್ ಆಬ್ಜೆಕ್ಟ್ ಆಫ್ ಅಸ್ಟಾನಿಶ್ಮೆಂಟ್. ಲಕ್ಷ್ಮಿ ಹಿಡ್ಕೊಂಡು ಸಮಸ್ತ ಜೀವರಾಶಿಗಳು ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅವರವರು ಎಷ್ಟೆಷ್ಟು ಯೋಗ್ಯತೆ ಇದೆ ಅಷ್ಟು ಮತ್ತು ಭಗವಂತ ಅದ್ಭುತ. ಏನು ಅವನು ವೈಚಿತ್ರ್ಯ, ಏನು ಅವನ ಈ ಜಗತ್ ಸ್ವಾಮಿತ್ವ, ಎಷ್ಟರ ಒಳಗೆ ಇಷ್ಟು ಸಮಸ್ತ ಜಗತ್ತಿನ ಸಮಸ್ತ ಪದಾರ್ಥಗಳ ಒಳಗೆ ನಿಂತು ಎಲ್ಲ ಕಾರ್ಯಗಳನ್ನು ಮಾಡುವುದು ಮಾತ್ರವಲ್ಲದೆ ಸರ್ವಭೋಕ್ತೃತ್ವಾದಿಗಳನ್ನು ಎಲ್ಲವನ್ನು ಭೋಗಿಸುವುದು ಎಲ್ಲವನ್ನು ನಿಯಮನ ಮಾಡಿ ಇಷ್ಟು ಒಂದು ಮಾಡ್ತಾನೆ. ಏನು ಆಶ್ಚರ್ಯ 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 ಅಂಥೇಳಿ ಭಗವಂತ ಅದ್ಭುತನಾಗಿದ್ದಾನೆ. ಸೊ ಭಗವಂತನು ಎಲ್ಲರಿಗೂ ಆಶ್ಚರ್ಯ ಪಡುವಂತೆ ಮಾಡ್ತಾನೆ, ಭಗವಂತನು ಕೂಡ ಆಶ್ಚರ್ಯ ಪಡ್ತಾನ. ವಿಲ್ ಹೀ ಬಿ ಸರ್ಪ್ರೈಸ್ಡ್ ಆಫ್ ಸಮಥಿಂಗ್? ವಿಲ್ ಸಮಥಿಂಗ್ ಅಸ್ಟಾನಿಶಿಂಗ್ ಅಂದ್ರೆ ಇಲ್ಲ, ಅವನೇ ಅದ್ಭುತನಾಗಿದ್ದಾನೆ. ಅವನನ್ನು ಆಶ್ಚರ್ಯಗೊಳಿಸುವ ವಸ್ತು ಪ್ರಪಂಚದಲ್ಲಿ ಇನ್ನೊಂದು ಇಲ್ಲ. ನಥಿಂಗ್ ಕ್ಯಾನ್ ಸರ್ಪ್ರೈಸ್ ಹಿಮ್, ನಥಿಂಗ್ ಕ್ಯಾನ್ ಅಸ್ಟಾನಿಶಿಂ. ಅವನನ್ನು ಆಶ್ಚರ್ಯ ಪಡುವಂತೆ, ಅವನಿಗೆ ಅದ್ಭುತ ಅನಿಸುವಂತೆ ವಸ್ತು ಯಾವುದು ಪ್ರಪಂಚದಲ್ಲಿ? ಯಾಕೆ? ಅವನೇ ಇಲ್ಲದರೊಳಗಿದ್ದಾನೆ, ಎಲ್ಲದ ಸೃಷ್ಟಿಕರ್ತನ ಅವನೇ, ಎಲ್ಲವೂ ಹೇಗೆ ಇರಬೇಕಂತ ಅವನೇ ನಿರ್ಣಯ ಮಾಡಿದ್ದಾನೆ. ಎಲ್ಲದರೊಳಗೆ ಅಂತರ್ಯಾಮಿಯಾಗಿರುವುದು ಮಾತ್ರವಲ್ಲದೆ ಆಯಾ ವಸ್ತುಗಳ ಕಂಪೋಸಿಷನ್ನು, ಇಮ್ಯಾಜಿನೇಷನ್ನು, ಹೌ ದೇ ಶುಡ್ ಬಿ, ಎಲ್ಲವೂ ಅವನು ಮಾಡ್ತಾನೆ. ಆದ್ದರಿಂದ ಅವನಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವ ಫ್ಯೂಚರ್, ಪಾಸ್ಟ್, ಪ್ರೆಸೆಂಟ್ ಎಲ್ಲವೂ ತಿಳಿದಿದೆ. ಅಂಥ ಅವನಿಗೆ ಆಶ್ಚರ್ಯ ಏನಾಗುತ್ತೆ? ಯಾವುದು ಆಶ್ಚರ್ಯವನ್ನು ಕೊಡುವುದಿಲ್ಲ, ಯಾವುದು ಅದ್ಭುತವನಿಸುವುದಿಲ್ಲ. ಅವನಿಗೆ ಎಲ್ಲವೂ ಅದ್ಭುತವನಿಸುತ್ತೆ ಹೊರತು ಅವನಿಗೆ ಯಾವುದು ಅದ್ಭುತವನಿಸ ಅವನು ಎಲ್ಲರಿಗೂ ಅದ್ಭುತನಾಗಿ ಕಾಣಿಸಿಕೊಡ್ತಾನೆ. ಎವ್ರಿಬಡಿ ವಿಲ್ ಬಿ ಸರ್ಪ್ರೈಸ್ಡ್ ಟು ನೋ ಅಬೌಟ್ ದ ಲಾರ್ಡ್, ಬಟ್ ಲಾರ್ಡ್ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್ ಬೈ ಎನಿಥಿಂಗ್ ಇನ್ ದಿ ಯೂನಿವರ್ಸ್. ಅವನನ್ನು ಆಶ್ಚರ್ಯಗೊಳಿಸುವ ವಸ್ತುವಿಲ್ಲ, ಅವನು ಎಲ್ಲರನ್ನು ಆಶ್ಚರ್ಯಗೊಳಿಸುತ್ತಾನೆ ಅನ್ನೋದು ಅದು ಒಂದು ವಿಷಯ. ಈ ವಿಧವಾಗಿ ನಾರದ ಪುರಾಣ ನಮಗೆ ಈ ವಿಷಯವನ್ನು ಹೇಳುತ್ತೆ. ಸೊ ಅದನ್ನು ನಾರದ ಪುರಾಣದ ವಚನವನ್ನು ಇಲ್ಲಿ ಕೊಳ್ತಾ ಇದ್ದಾರೆ. ಸೊ ಇತಿ ಆಹಚ ಅಂಥೇಳಿ ನಾರದ ಪುರಾಣದ ಕೋಟಿಲಿಯಿಂದ ಶುರಿಯಾಗುತ್ತೆ. ನಾರದ ಪುರಾಣ ಇನ್ನೇನು ಹೇಳುತ್ತೆ? ಸೃಷ್ಟ ಪಾತಾತ ಸಂವರ್ತ ನಿಯಂತಾತ ಪ್ರಕಾಶಕ ಯತಃ ಸರ್ವಸ್ಯ ತೇನಾಹಂ ಸರ್ವೋ ಅಸಿ ಇತಿ ಋಷಿಭಿಃ ಸ್ತುತಃ ಸುಖರೂಪಸ್ಯ ಭೋಕ್ತೃತ್ವಾತ್ ನದು ಸರ್ವಸ್ವರೂಪತಃ ಆಗಮಿಷ್ಯತ್ ಸುಖಂ ಚಾಪಿ ತಚ್ಚ ಅಸ್ತಿ ಏವ ಸದಾಪಿ ತು ತಥಾಪಿ ಅಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಂ ಇತೀವಚ ಇತಿ ನಾರದೀಯೇ. ನಾರದ ಪುರಾಣದಿಂದ ಒಂದು ಕೋಟ್ ಕೊಟ್ಟು ಒಂದು ಭಾವಗಳನ್ನು ಕೆಲವು ಅಂಶ ನಮಗೆ ಕೆಲವು ಅಂಶಗಳು ಗೊತ್ತು, ಕೆಲವು ಅಂಶಗಳು ಗೊತ್ತಿಲ್ಲ. ಅಂದ್ರೆ ಮುಂಚೆ ಕೇಳಿದ ಅಂಶಗಳು ಕೆಲವಿದೆ, ಕೆಲವು ಕೇಳದೇ ಇರುವಂತಹ ಇಲ್ಲಿ ವಿಶೇಷವಾಗಿ ಹೇಳುವ ಅಂಶಗಳಿದೆ. ಇದು ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿದಂತೆ ವಿಶೇಷವಾದ ಜ್ಞಾನವನ್ನು ಕೊಡುವಂತಹದ್ದು. ಸೊ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಈ ನಾರದ ಪುರಾಣದ ವಚನ ಅಂತ ಹೇಳಿದ್ರೆ, ಭಗವಂತ ಹೇಳ್ತಾ ಇದ್ದಾನೆ, ನಾನು ಎಲ್ಲದಕ್ಕೂ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಪ್ರಕಾಶನಗಳನ್ನು ಮಾಡೋಣ, ಆದ್ದರಿಂದ ನನ್ನನ್ನು ಋಷಿಗಳು ಎಲ್ಲವೂ ನೀನೆ ಅಂತ. ಸರ್ವಂ ಕಲಿದಂ ಬ್ರಹ್ಮ, ಸ್ತುತಿಯಲ್ಲಿ ಇದೇ ವಾಕ್ಯ ಬರುತ್ತೆ. ಭಗವಂತನೇ ಎಲ್ಲವೂ, ಹೀಸ್ ಎವ್ರಿಥಿಂಗ್, ದ ಲಾರ್ಡ್ ಈಸ್ ಎವ್ರಿಥಿಂಗ್. ಅಂದರೆ ಇದರ ಅರ್ಥ ಏನು? ದ ಲಾರ್ಡ್ ಈಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್, ಹೀಸ್ ಕ್ರಿಯೇಟಿಂಗ್ ಎವ್ರಿಥಿಂಗ್, ಹೀಸ್ ಮೈಂಟೈನಿಂಗ್ ಎವ್ರಿಥಿಂಗ್, ಹೀಸ್ ಡಿಸ್ಟ್ರಾಯ್ಸ್ ಎವ್ರಿಥಿಂಗ್. ಈ ವಿಧವಾದ ಅರ್ಥವೇ ಹೊರತು ಅವನಿಗೂ ಈ ಜಗತ್ತಿನಲ್ಲಿರುವ ಎಲ್ಲ ಜೀವಗಳಾಗಲಿ ಇವೆಲ್ಲದಕ್ಕೂ ಅಭೇದ ಅಲ್ಲ. ಇಟ್ ಈಸ್ ನಾಟ್ ಸ್ಪೀಕಿಂಗ್ ಆಫ್ ನಾನ್ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಡ್ ಅಂಡ್ ಆಲ್ ದ ಎಂಟಿಟೀಸ್ ಇನ್ ದ ವರ್ಲ್ಡ್. ಲಾರ್ಡ್ ಈಸ್ ಎವ್ರಿಥಿಂಗ್ ಮೀನ್ಸ್ ಎವ್ರಿಥಿಂಗ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಲಾರ್ಡ್. ದಟ್ಸ್ ವೈ ವಿ ಸೇ ಲಾರ್ಡ್ ಈಸ್ ಎವ್ರಿಥಿಂಗ್. ದೇವರೇ ಎಲ್ಲವೂ ಅಂದರೆ ಎಲ್ಲವೂ ದೇವರೇ ರೀ. ದೇವರೇ ಎಲ್ಲ ಅಂದರೆ ದೇವರೇ ಎಲ್ಲ ಮಾಡುವವನು, ಅವನೇ ಎಲ್ಲ ಮಾಡ್ತಾನೆ, ಎಲ್ಲವೂ ಅವನ ಅಧೀನದಲ್ಲಿದೆ ಅಂತ ಅರ್ಥವೇ ಹೊರತು ಎಲ್ಲವೂ ದೇವರೇ ಅಂದರೆ ಎಲ್ಲವೂ ದೇವರಿಗಿಂತ ಅಭಿನ್ನವಾಗಿದೆ ಅಂತ ಅರ್ಥ ಅಲ್ಲ. ಇದು ಅಭೇದದ ವಿಷಯವನ್ನು ಹೇಳ್ತಾ ಇಲ್ಲ. ಲಾರ್ಡ್ ಇಸ್ ಎಲ್ಲ ಎವ್ರಿಥಿಂಗ್, ಭಗವಂತನೇ ಎಲ್ಲವೂ ಅಂದರೆ ಅದು ಅಭೇದವನ್ನು ಹೇಳುವ ವಚನವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇದು ಅದ್ವೈತವನ್ನು ಸ್ಪಷ್ಟವಾಗಿ ನಾರದ ಪುರಾಣದಲ್ಲಿ ಹೇಳುವ ಮಾತುಗಳು ಖಂಡನ ಮಾಡುತ್ತೆ ಅದ್ವೈತ ಭಾವನೆಯನ್ನು. ಯತಃ ಸರ್ವಸ್ಯ ತೇನ ಅಹಂ ಸರ್ವ ಅಸಿ ಇತಿ ಋಷಿಭಿಃ ಸ್ತುತಃ. ನಾನೇ ಎಲ್ಲರ ಸೃಷ್ಟಿ ಪಾತ ಅಂದ್ರೆ ಪಾ ಅನ್ನುವ ಧಾತು ರಕ್ಷಕ, ರಕ್ಷಕ ಅಂತ ಅರ್ಥ. ಪಾತ ಅಂದ್ರೆ ರಕ್ಷಕ ಅಂತೇಳಿ. ಚ ಸಂಹರ್ತ ಸಂಹಾರ ಮಾಡುವವನು, ನಿಯಂತ ನಿಯಮನ ಮಾಡುವವನು, ಚ ಪ್ರಕಾಶ ಜ್ಞಾನ ಜ್ಞಾನಾದಿಗಳನ್ನು ಕೊಡುವವನು, ಇವೆಲ್ಲವೂ ನಾನೇ. ಜ್ಞಾನ ಪ್ರಕಾಶ ಅಂದ್ರೆ ಜ್ಞಾನ ಕೊಡುವವನು, ಜ್ಞಾನ ಕೊಡ್ತಾನೆ ಭಗವಂತ ಅಂದ್ರೆ ಜ್ಞಾನ ಕೊಡದೇ ಇದ್ದಾಗ ಜ್ಞಾನ ಕೊಡ್ತಾನೆ. ಸೊ ಆ ಕಾರಣದಿಂದ ಎರಡನ್ನೂ ಅಲ್ಲಿ ಉಪಲಕ್ಷತೆಯ ತಗೋಬೇಕು. ಆ ಉಪಲಕ್ಷತೆಯನ್ನೇ ಬಂಧ ಮೋಕ್ಷಗಳನ್ನು ಕೂಡ ತಗೋಬೇಕು. ಯತಃ ಯಾವ ಕಾರಣದಿಂದಾದರೆ ಸರ್ವಸ್ಯ ಎಲ್ಲದಕ್ಕೂ ಕೂಡ ನಾನೇ ಕಾರಣಭೂತನಾಗಿದ್ದರಿಂದ ತೇನ ಆ ಕಾರಣದಿಂದ ಅಹಂ ನಾನು ಸರ್ವ ಅಸಿ ಭಗವಂತನೇ ಎಲ್ಲವೂ ಅನ್ನುವುದನ್ನು ಋಷಿಭಿಃ ಸ್ತುತಃ ಋಷಿಗಳಿಂದ ಹೊಗಳಲ್ಪಟ್ಟಿದ್ದಾನೆ ಭಗವಂತ. ಸುಖರೂಪಸ್ಯ ಭೋಕ್ತೃತ್ವಾತ್ ನತು ಸರ್ವಸ್ವರೂಪತಃ. ಅವನು ಸುಖರೂಪದಿಂದ ಅಂದ್ರೆ ಎಲ್ಲರಿಗೂ ಜ್ಞಾನಾನಂದಾತ್ಮಕವಾದ ಸಮಸ್ತ ಜೀವರಾಶಿಗಳಿಗೂ ಸುಖರೂಪತ್ವವನ್ನು ಕೊಟ್ಟು ಅವರ ಒಳಗೆ ನಿಂತು ಎಲ್ಲವನ್ನೂ ಭೋಕ್ತರು ಅನುಭವಿಸ ಅಂದ್ರೆ ಅವರಲ್ಲಿ ನಿಂತು ಬಿಂಬರೂಪನಾಗಿ ಭಗವಂತ ಭೋಕ್ತೃತ್ವವನ್ನು ಮಾಡ್ತಾನೆ, ಭೋಗವನ್ನು ಅನುಭವಿಸುತ್ತಾನಾದ್ದರಿಂದ ಭೋಕ್ತೃತ್ವಾತ್ ನಾತು ಸರ್ವಸ್ವರೂಪತಃ. ಆ ಕಾರಣದಿಂದ ಭಗವಂತನೇ ಎಲ್ಲರೂ, ಎಲ್ಲ ಜೀವರಾಶಿಗಳು ಭಗವಂತ ಅಂತ ಹೇಳುವುದು ಆ ಕಾರಣದಿಂದ ಹೇಳ್ತಾರೆ ಹೊರತು ನಾತು ಸರ್ವಸ್ವರೂಪತಃ. ಸರ್ವಸ್ವ ಅಂದ್ರೆ ಸ್ವರೂಪತಃ ಭಗವಂತನೇ ನಾನು ಅಂತ ಯಾರು ಅಂದ್ರೆ ಎಲ್ಲ ಪ್ರತಿಯೊಂದು ಜೀವ ನಾನೇ ಭಗವಂತ, ನಾನೇ ದೇವರು ಅಂತ ತಿಳ್ಕೋಬಾರದು. ನಾನು ಭಗವಂತ ಅಂತ ಎಲ್ಲಾದರೂ ವಚನಗಳು ಬಂದರೆ ನಾನು ಭಗವಂತನ ಅಧೀನದಲ್ಲಿ ಉಳ್ಳವನು ಇರುವವನು ಅಂತನೇ ಅರ್ಥ ಅಷ್ಟೆ. ಸ್ವರೂಪತಃ ಅಭೇದವಿಲ್ಲ, ಭಗವಂತನಿಗೂ ಜೀವಗಳಿಗೂ ಸ್ವರೂಪತಃ ಅಭೇದ ಇಲ್ಲ. ಆದರೆ ಭೋಕ್ತೃತ್ವ ಕಾರಣದಿಂದ ಅಭೇದದ ವಚನವನ್ನು ಹೇಳ್ತಾರೆ. ಜೀವಗಳು ಭೋಗಿಸುವಾಗ ಅವರ ಒಳಗೆ ನಿಂತು ಭಗವಂತ ಭೋಗಿಸುತ್ತಾನೆ, ಆದ ಕಾರಣದಿಂದ ಆ ಜೀವಗಳಿಗೂ ಭಗವಂತನಿಗೂ ಅಭೇದದ ವಚನಗಳು ಆ ಅರ್ಥವನ್ನು ತಿಳಿಸಿಕೊಡುತ್ತೆ ಹೊರತು ಸ್ವರೂಪ ಅಭಿನ್ನ ಅಭೇದವನ್ನು ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲದೆ ಆಗಮಿಷ್ಯತ್ ಸುಖಂ ಚಾಪಿ ತಚ್ಚ ಅಸ್ತಿ ಏವ ಸದಾಪಿತು. ಭಗವಂತ ಎಲ್ಲದರ ಒಳಗೆ ನಿಂತು ಅನುಭವಿಸುವುದು ಮಾತ್ರವಲ್ಲ, ಈಗ ಸೃಷ್ಟಿಗೆ ಬರದೇ ಇರುವಂತಹ ಇನ್ನ ಫ್ಯೂಚರ್ ನೆಕ್ಸ್ಟ್ ಬ್ರಹ್ಮಕಲ್ಪಗಳಲ್ಲಿಯೂ ಫ್ಯೂಚರ್ ಬ್ರಹ್ಮಕಲ್ಪಗಳಲ್ಲಿ ಸೃಷ್ಟಿಗೆ ಬರುವಂತಹ ಜೀವರಾಶಿಗಳ ಸುಖವನ್ನು ಕೂಡ ಭಗವಂತ ಈಗಲೇ ಅನುಭವಿಸುತ್ತಾನೆ. ಹೇಗೆ ಅಂದ್ರೆ ಅವನು ಕಾಲಾತೀತನಾಗಿದ್ದಾನೆ. ಅಂದ್ರೆ ಇಮ್ಯಾಜಿನ್, ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಇಯರ್ಸ್ ಆದ ಮೇಲೆ ನೆಕ್ಸ್ಟ್ ಬ್ರಹ್ಮಾಂಡ ಬಂದಾಗ ಆ ಬ್ರಹ್ಮಾಂಡದಲ್ಲಿರುವಂತಹ ಈಗ ಸೃಷ್ಟಿಗೆ ಬರದೇ ಇರುವಂತಹ ಜೀವರಾಶಿಗಳ ಒಳಗೆ ನಿಂತು ಅವರ ಸುಖವನ್ನು ಭಗವಂತ ಈಗಲೇ ಅನುಭವಿಸುವಂತಹ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಇಂತಹ ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನು ಭಗವಂತ. ಆದ್ದರಿಂದ ಅವನಿಗೆ ಸರ್ವ ಅನ್ನುವ ಪದ ಎಲ್ಲವೂ ಅವನೇ ಆಗಿದ್ದಾನೆ. ಫ್ಯೂಚರ್ನಲ್ಲಿ ಬರುವವರು ಕೂಡ ಭಗವಂತನೇ. ಅಂದ್ರೆ ಏನು, ಫ್ಯೂಚರ್ನಲ್ಲಿ ಬರುವವರು ಕೂಡ ಭಗವಂತನ ಅಧೀನದಲ್ಲಿಯೇ ಇದ್ದಾರೆ ಅಂಥೇಳಿ ಭಗವಂತನನ್ನು ಕರೀತಾರೆ. ಸರ್ವ ಆತ್ಮ ಅಂತ ಅರ್ಥ ಅಂದ್ರೆ ಸರ್ವ ಸ್ವರೂಪತಃ ನಾನ್ ಡಿಫರೆಂಟ್ ಫ್ರಮ್ ಆಲ್ ಅದರ್ ಎಂಟಿಟೀಸ್ ಅಂತ ಅರ್ಥ ಅಲ್ಲ ಅಂಥೇಳಿ, ಮುಂದೆ ಬರುವ ಸುಖವು ಭಗವಂತನಿಗೆ ಈಗಲೇ ಇದೆ ಅಂಥೇಳಿ ಚಿಂತೆ ಶಕ್ತಿ. ಇದು ಹೇಗೆ ಸಾಧ್ಯ ಆಗುತ್ತೆ? ಫ್ಯೂಚರ್ನಲ್ಲಿ ಬರುವಂತಹ ಸುಖವನ್ನು ಭಗವಂತ ಈಗಲೇ ಹೇಗೆ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಅದು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ. ನಾವು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ ಅಂಥೇಳಿ ಇಷ್ಟ ಬಂದಂತೆ ಬಳಸೋದಕ್ಕಿಲ್ಲ. ಕೆಲವು ಸಂದರ್ಭಗಳಲ್ಲಿ. ಇಲ್ಲಿ ಆದರೆ ನಾವು ಭಗವಂತನ ಆ ಅದ್ಭುತ ಕಾರ್ಯಗಳನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಆವಾಗ ಅಚಿಂತ್ಯ ಅದ್ಭುತ ಶಕ್ತಿ, ಉದಾಹರಣೆಗೆ ಅಣೋರಣಿಯ ಮಹತ್ವ ಮಹಿ ಅಂದರೆ ಅದು ಅಚಿಂತ್ಯ ಅದ್ಭುತ ಶಕ್ತಿ. ಯಾವುದು ನಮಗೆ ಊಹಾತೀತವಾಗಿದೋ, ಯಾವುದು ನಾವು ಇಮ್ಯಾಜಿನ್ ಮಾಡಿಕೊಳ್ಳಕ್ಕಾಗುವುದಿಲ್ಲ, ಕೇವಲ ಶ್ರುತಿ ಪ್ರಮಾಣಗಳಿಂದ ತಿಳಿಯಲಿಕ್ಕೆ ಮಾತ್ರ ಸಾಧ್ಯವಾಗುವ ವಸ್ತುಗಳು ಯಾವುದಿದೋ ಅವುಗಳನ್ನು ನಾವು ಹೇಳಿದಾಗ ಆವಾಗ ಮಾತ್ರ ಅಚಿಂತ್ಯದ್ಭುತ ಶಕ್ತಿಯನ್ನು ನಾವು ಉಲ್ಲೇಖ ಮಾಡ್ತೀವಿ. ಅಂದ್ರೆ ಶಾಸ್ತ್ರ ಉಲ್ಲೇಖ ಮಾಡಿದ್ದನ್ನು ನಾವು ತಿಳ್ಕೊಳ್ತೀವಿ. ಸೊ ಇಟ್ ಇಸ್ ನಾಟ್ ಎನ್ ಎಸ್ಕೇಪಿಸ್ ಟ್ರೂತ್ ಅಂತ ಅಲ್ಲ, ದಟ್ ಈಸ್ ಆಕ್ಚುಲಿ ದ ಓನ್ಲಿ ವೇ ವಿ ಕ್ಯಾನ್ ಕನ್ಸೀವ್ ಆರ್ ವಿತ್ ಇನ್ ಅವರ್ ಓನ್ ಲಿಮಿಟೇಷನ್ಸ್ ಅಬೌಟ್ ದ ಲಾರ್ಡ್. ಭಗವಂತ ಇಂತಹ ಅಚಿಂತ್ಯದ್ಭುತ ಶಕ್ತಿ ಇರುವುದರಿಂದಲೇ ಯಾವಾಗಲೋ ಫ್ಯೂಚರ್ನಲ್ಲಿ ಬರುವ ನೆಕ್ಸ್ಟ್ ಬ್ರಹ್ಮಕಲ್ಪದಲ್ಲಿ ಬರುವಂತಹ ಜೀವರಾಶಿಗಳ ಒಳಗೆ ನಿಂತು ಅವರ ಸುಖವನ್ನು ಈಗಲೇ ಅನುಭವಿಸುವಂತಹ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಅನ್ನೋದು ಇಲ್ಲಿ ವಿಶೇಷ ಅಂಶ ಆಗಿದೆ. ಇದು ಈ ವಿಧವಾಗಿ ನಾರದ ಪುರಾಣ ಆ ಭಗವಂತನ ಮಹಿಮೆಯನ್ನು, ಆ ಭಗವಂತನ ಒಂದು ಮಹತ್ತರವಾದ ಶಕ್ತಿಯನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ನಾವು ಇದು ಅಂದ್ರೆ ಈಗ ತಂದೆ ಆಗಲಿ ಇಲ್ಲ ರಾಜರಾದರೆ, ಒನ್ ಕಿಂಗ್ ಸಪೋಸ್ ಹಿ ಗೆಟ್ಸ್ ಹ್ಯಾಪಿ, ಶತ್ರು ನಾಶವಾದಾಗ ಆ ರಾಜನೇ ರಾಜಶತ್ರುನಾಶವನ್ನು ಮಾಡ್ತಾನೆ. ಮಾಡಿದಾಗ ಆ ಶತ್ರುನಾಶವನ್ನು ರಾಜ ಅನುಭವಿಸುತ್ತಾನೆ. ಆ ಕಾರಣದಿಂದ ನಾವು ಪ್ರಯೋಗ ಮಾಡಿದ್ವಿ. ನಾವೇನು ಪ್ರಯೋಗ ಮಾಡಬಹುದು? ಶತ್ರುಗಳನ್ನು ರಾಜ ನಾಶ ಮಾಡಿದ, ನಿಜ ಇದೆ. ರಾಜ ಶತ್ರುಗಳ ನಾಶಕಾರಿ ಆ ಪ್ರಯೋಗ ಇದೆ. ಆ ರಾಜನೇ ಶತ್ರುಗಳ ನಾಶರಿ ಅನ್ನುವ ಪ್ರಯೋಗವನ್ನು ಮಾಡ್ತಾರೆ. ಅಂದ್ರೆ ಇದು ಬಹಳ ರೇರ್ ಆಗಿ ಮಾಡುವಂತಹ ಪ್ರಯೋಗ. ಬಟ್ ವಾಟ್ ಇಟ್ ಮೀನ್ಸ್, ಆ ರಾಜನೇ ಶತ್ರುನಾಶ ಅಂದ್ರೆ ಆ ರಾಜನೇ ಶತ್ರುನಾಶ ಮಾಡುವವನು ಅಂತ ಅರ್ಥ. ರಾಜನೇ ಶತ್ರುನಾಶ ಅಂತ ಈ ವಿಧವಾಗಿ ಪ್ರಯೋಗ ಮಾಡಿ, ಯಾಕಂದ್ರೆ ಶತ್ರುನಾಶವನ್ನು ಅನುಭವಿಸುವನು ಭೋಗಿಸುವವನಾದ್ದರಿಂದ ಭುಕ್ತೃತ್ವದಿಂದ ಆ ಪ್ರಯೋಗ ಹಾಗೆ ಮಾಡ್ತಾರೆ. ಆ ರಾಜನೇ ಶತ್ರುನಾಶ ಅಂದ್ರೆ ಆ ರಾಜಶತ್ರುನಾಶ ಮಾಡಿದವನು ಅದನ್ನು ಭೋಗಿಸುವವನು ಆಗಿದ್ದಾನೆ ಅಂತ ಆ ಗೀತೆಯ ಅಹಂ ಪ್ರಭವ ಪ್ರಳಯ ಅನ್ನುವ ಶಬ್ದಗಳು ಯಾಕೆ ಹಾಗೆ ಪ್ರಯೋಗ ಮಾಡಿದ್ದಾರೆ? ಭಗವಂತ ಪ್ರಭವ ಕರ್ತ ಪ್ರಳಯ ಕರ್ತ ಅಂತ ಹೇಳಿದೆ, ಹೇಳದೆ ಭಗವಂತನೇ ಪ್ರಭವ ಭಗವಂತನೇ ಪ್ರಳಯ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಈ ಕಾರಣದಿಂದ. ಭಗವಂತ ಪ್ರಭವ ಅಂದರೆ ಸೃಷ್ಟಿ, ಭಗವಂತನೇ ಸೃಷ್ಟಿ ಅಂದ್ರೆ ಭಗವಂತನೇ ಸೃಷ್ಟಿಕರ್ತ ಅಂತ ಅರ್ಥ. ಭಗವಂತನೇ ಪ್ರಳಯ ಅಂದ್ರೆ ಭಗವಂತನೇ ಪ್ರಳಯ ಕರ್ತ ಅಂತ ಅರ್ಥ. ಈ ವಿಧವಾಗಿ ನಾವು ಅರ್ಥವನ್ನು ಮಾಡ್ಕೋಬೇಕು. ಅದಾದ ಮೇಲೆ ತಾತ್ಪರ್ಯದಲ್ಲಿ ಚೇತನ ಪ್ರಕೃತಿಗಳು ಎರಡು ಪರಮಾತ್ಮನಿಗೆ ಅಧೀನ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅಚೇತನ ಚೇತನ ಇತಿ ದ್ವಿವಿಧ ಪ್ರಕೃತಿರ್ಮತ ತ್ರಿಗುಣ ಅಚೇತನ ತತ್ರ ಚೇತನ ಶ್ರೀಹಿ ಹರಿಪ್ರಿಯ ತೇ ಉಭೆ ವಿಷ್ಣು ವಶಗೆ ಜಗತಃ ಕಾರಣೇ ಮತೆ ಪಿತಾ ವಿಷ್ಣು ಸ ಜಗತಃ ಮಾತಾ ಶ್ರೀಹಿ ಯಾ ತು ಅಚೇತನ ಉಪಾದಾನಂ ತು ಜಗತಃ ಸ ಏವ ವಿಷ್ಣು ಬಲ ಈರಿತ ಅಂತ. ಇದು ನಾವು ನೋಡಿದ್ದ ಒಂದು ವಿಷಯಗಳ ರೀಕ್ಯಾಪ್ ಇದ್ದಂತೆ. ತಾತ್ಪರ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಅಚೇತನ ಅಚೇತನ ಅಂತ ಪ್ರಕೃತಿ ಎರಡು ವಿಧವಾಗಿದೆ. ತ್ರಿಗುಣವ ಆತ್ಮಕವಾದದ್ದು ಅಚೇತನ ಪ್ರಕೃತಿ, ಜಡ ಪ್ರಕೃತಿ ಮೂರು ಗುಣಗಳು ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ್ದು ಜಡ ಪ್ರಕೃತಿ. ಅಲ್ಲಿ ಚೇತನ ಪ್ರಕೃತಿ ಅಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ ಹರಿಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ. ಈ ಎರಡು ಕೂಡ ತೇವುಭೆ ವಿಷ್ಣು ವಶಗೆ, ಈ ಎರಡು ಪ್ರಕೃತಿಗಳು ಭಗವಂತನ ವಿಷ್ಣುವಿನ ವಶದಲ್ಲಿದೆ. ಜಗತ್ತಃ ಕಾರಣೇ ಮತೆ, ಜಗತ್ತಿನ ಕಾರಣಗಳಾಗಿವೆ. ಏನು? ಜಡ ಪ್ರಕೃತಿ ಜಗತ್ತಿನ ಉಪಾದಾನ ಕಾರಣವಾಗಿದೆ, ಚೇತನ ಪ್ರಕೃತಿ ಜಗತ್ತಿಗೆ ಅದು ನಿಮಿತ್ತ ಕಾರಣ ಭಗವಂತನ ಮೂಲಕ. ಅಂದ್ರೆ ಭಗವಂತ ಮೂಲತಃ ನಿಮಿತ್ತ ಕಾರಣ, ಭಗವಂತನ ನಿಯಮನ ಮಾಡುವುದರಿಂದ ಭಗವಂತನ ನಿಯಮನದಿಂದ ನಿಮಿತ್ತ ಕಾರಣತ್ವವನ್ನು ಪಡೆದವಳಾಗಿದ್ದಾಳೆ ಲಕ್ಷ್ಮೀದೇವಿ. ಈ ವಿಧವಾಗಿ ಎರಡು ಪ್ರಕೃತಿಗಳು ಕಾರಣಭೂತವಾಗಿದೆ ಅಂತ ಹೇಳಿ ಸೃಷ್ಟಿಗೆ, ಜಗತ್ತಿನ ಸೃಷ್ಟಿಗಾಗಿ. ಪಿತಾ ವಿಷ್ಣು ಸ ಜಗತಃ, ಆ ಭಗವಂತನಾದ ವಿಷ್ಣು ಜಗತ್ತಿಗೆ ತಂದೆಯಾಗಿದ್ದಾನೆ, ತಾಯಿ ಲಕ್ಷ್ಮೀದೇವಿ ಆಗಿದ್ದಾಳೆ. ಸೊ ಈ ವಿಧವಾಗಿ ಲಕ್ಷ್ಮೀನಾರಾಯಣರು ಈ ಸಮಸ್ತ ಪ್ರಪಂಚಕ್ಕೂ ತಾಯಿ ತಂದೆ ತಾಯಿಗಳಾಗಿದ್ದಾರೆ, ತಾಯಿ ತಂದೆಗಳಾಗಿದ್ದಾರೆ ಲಕ್ಷ್ಮೀನಾರಾಯಣರು. ಮತ್ತು ಅಚೇತನ ಅಂಥೇಳಿ ಅಚೇತನರಾದಂತಹ ಅಂದ್ರೆ ಜಡವಾದಂತಹ ಪ್ರಕೃತಿ ಯಾವುದಿದೆ ಅದು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಆಗಿದೆ. ಜಗತಃ ಸ ಏವ ವಿಷ್ಣು ಬಲ ಈರಿತ, ಆ ಲಕ್ಷ್ಮೀದೇವಿಯ ವಿಷ್ಣು ಬಲ ಈರಿತ ಅಂದ್ರೆ ವಿಷ್ಣುವಿನಿಗೆ ಅಂದ್ರೆ ವಿಷ್ಣುವನ್ನು ಆಧಾರ ಮಾಡಿಕೊಂಡಿರುವಂತಹ ಬಲ ಉಳ್ಳವಳಾಗಿದ್ದಾಳೆ ಅಂಥೇಳಿ ಈ ವಿಧವಾದಂತಹ ವಿಷಯವನ್ನು ಸತತ್ವ ಗ್ರಂಥದಲ್ಲಿ ಹೇಳಿದ್ದಾರೆ. ಸೊ ಅದನ್ನು ತಾತ್ಪರ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಖ್ಯವಾದ ಈ ಶ್ಲೋಕ. ಮತ್ತ ಪರತರಂ ನಾನೆತ್ತಿಂಚಿದ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇಯ ಮಣಿಗಣಾಯವ ಅನ್ನುವ ಶ್ಲೋಕವನ್ನು, ಅದರ ಅರ್ಥವನ್ನು ಪ್ರಾಬಬ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಗೀತಾವೃತ್ತಿ ರೀಕ್ಯಾಪ್ ಮಾಡಿಬಿಡೋಣ. ಅದರಾದ ಮೇಲೆ ಕ್ಲಾಸ್ನಲ್ಲಿ ಇದರ ಅರ್ಥವನ್ನು ಭಾಷಿತಾಪರ್ಯ ಮೂಲಕವಾಗಿ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಿಸಿದು ಗಾಯನವಾದ ಮನಸ್ಸಿಂದಿರುವ ವಿದ್ಯಾತ್ಮನಾವ ಸ್ವಭಾವ ಕರೋಮಿ ಸಕಲ ಶ್ರೀಮನ್ನಾರಾಯಣ ಶ್ರೀಕೃಷ್ಣ.